ஸ்ரீகுருப்போ நம. ஹரி ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சிதம் சாபான் மணிக்ரீவ விமோசனம் ஸ்வநாமக்ரஹணாதேவா நிரஸ்தக்ரஹ விக்ரஹம் விருந்தாவனகதம் வந்தே ப்ரஹ்மருத்ரேந்திர வந்திதம் ஸ்வாந்தஸ்தானந்தசய்யாய பூரணஜானரசர்ணசே உத்துங்கவாக்தரங்காய மத்வதுக்தாப்தயே நம. குருமகில குணஜம் சத்குணைகாதிவாசம் ஷமதமபரிநிஷ்டம் சத்வநிஷ்டம் வரிஷ்டம் சகலசுதனசிஷ்டம் நித்யநிர்தூதகஷ்டம் ஹயமுகபதநிஷ்டம் மாம் பஜந்து ப்ரபன்னாஹ. பூஜ்யாய ராகவேந்திராய சத்யதர்மரதாய ச பஜதாம் கல்பவ்ருக்ஷாய நமதாம் காமதேனவே நீலாக்கராத்யதானந்தலீலாகோபாலபாலிதான் வித்யாபயோநிதீன் வந்தே ப்ரஹ்ம வித்யாகுருன் நம. ப்ரஹ்மச்சர்ய ஹரிப்ரீதிஷு வித்யாவாதசாரிணஃ இஷ்டதான் கஷ்டஹர்த்ருன்னஃ வித்யாமான்யான் முனீன் நம. வாதிராஜபதத்வந்த்வா வாரியாசக்தமானசான் விஸ்வப்ரியகுருன் வந்தே மந்தோஹம் தேவிசுத்தயே. சத்யம் சத்யம் புனஸ்ஸத்யம் விஷ்ணுதீர்த்தப்ரசாததஃ சர்வே காமா பவந்தேவா சபதோ பிம்பசந்நிதௌ சிந்தாமணிம் சுபக்தானாம் கல்பவ்ருக்ஷம் ச காமதம் ஸ்வாமினம் த்வாம் ரகுப்ரேமதீர்த்தம் வந்தேஷ்யபீஷ்டதம். அஜ்ஞானதிமிரச்சேதம் புத்திசம்பத்பதாயகம் விஜ்ஞான விமலம் சாந்தம் விஜயார்த்தகுரும் பஜே. ஸ்ரீகுருப்யோ நம. ஹரி ஓம். ஓம் ஜன்மாத்யஸ்யதோன்வயாதிதரதஸ்டார்த்தேஷ்வவிக்னஸ்வராட் தேனே ப்ரஹ்மஹ்ருதாயாதிகவயே முஹ்யந்தியம் சூரயஃ தேஜோ வாரிமிருதாம் யதா விநிமயோ யத்ர த்ரிஸர்கோ மிருஷா தாம்னா ஸ்வேன சதா நிரஸ்தபுஹகம் சத்யம் பரம் தீமஹி. ஸ்ரீகுருப்யோ நம. ஹரி ஓம். இத்தம் நாரதரு ஹெடுத்தா இருந்தாரு. ஹிந்தே தாசி புத்திரனாகி சிக்க மகுவாகி ದೊಡ್ಡವರ ಸೇವೆಯಲ್ಲಿ ತೊಡಗಿದಂಥ ನನಗೆ ಹರೇಹೇ ವಿಶೃಣ್ವತಃ ಮೇ ಅನುಸವಂ ಯಶೋಮಲಂ. ಭಗವಂತನ ವಿಶೇಷವಾದ ಗುಣಗಾನವನ್ನೇ ಆ ಜ್ಞಾನಿಗಳು ಮಾಡ್ತಾ ಬರ್ತಾ ಇದ್ದರು, ಏಕಪ್ರಕಾರವಾಗಿ ಮಾಡ್ತಾ ಇದ್ದರು. ಅದನ್ನು ನಾನು ಶ್ರದ್ಧೆಯಿಂದ ಕೇಳ್ತಾ ಬರ್ತಾ ಇದ್ದೆ. ಸಂಕೀರ್ತ್ಯಮಾನಂ ಮುನಿಭಿಃ ಮಹಾತ್ಮಭಿಃ, ಇದು ದೊಡ್ಡ ಮಾತಿದೆ. ಭಗವಂತನ ಗುಣಗಾನ ಯಾರು ಮಾಡಬೇಕು ಅಂದರೆ ಮುನಿಗಳು ಮಾಡಬೇಕಂತೆ, ಮಹಾತ್ಮರು ಮಾಡಬೇಕಂತೆ. ಆವಾಗ ಅವರ ಬಾಯಿಂದ ಬಂದಿರುವಂತಹ ಆ ಗಾನ ನಮ್ಮ ಹೃದಯದಲ್ಲಿ ಬಾಣ ಹೇಗೆ ಒಳಗೆ ತೋರಿಕೊಂಡು ಹೋಗುತ್ತೋ ಹಾಗೆ ಅವರು ಮಾಡಿದ ಗುಣಗಾನ ನಮ್ಮ ಹೃದಯದಲ್ಲಿ ಬಂದು ನಿಲ್ಲುತ್ತೆ. ಅದನ್ನು ಹೇಳ್ತಾ ಇದ್ದಾರೆ ಅವರು ಮುನಿಗಳಂತೆ. ಯಾಕೆ ಅವರನ್ನ ಮುನಿಗಳು ಅಂತ ಕರೆದರು ಅಂದರೆ ಮನನಶೀಲಾಹ ಮುನಯ, ಮನನವೇ ಅವರ ಶೀಲ ಲಕ್ಷಣ ಅಂದರು. ಏನು, ದೇವರ ಕುರಿತು ಸದಾ ನೆನೆಯುತ್ತಾ ಇರೋದೇ ಮನನ. ಸದಾ ಅಂದರೆ ಈಗ ನಮ್ಮ ತಲೆಯಲ್ಲಿ ದೇವರು ಬಿಟ್ಟು ಮಿಕ್ಕ ವಿಷಯಗಳಲ್ಲಿ ಯಾವುದಾದರೂ ಬಹಳ ಮುಖ್ಯವಾದ್ದು ಅಂತ ಅನ್ನಿಸಿತು, ನಮ್ಮವರೇ ಅಂದರೆ ನಮ್ಮ ಫ್ಯಾಮಿಲಿಯೊಳಗಿನವರೇ, ಹೆಂಡತಿಯೋ ಮಕ್ಕಳೋ ಯಾರೋ ದೂರ ಹೋಗಿದ್ದಾರೆ, ತುಂಬ ಕಾಲ ಆಯಿತು, ಇನ್ನೂ ಬರಲಿಲ್ಲ, ಬರಬೇಕು. ಅವರ ಕುರಿತು ಮನಸ್ಸು ಹೋಗುತ್ತೋ ಇಲ್ವೋ, ಹೋಗಬೇಕು ಅಂದರೆ ಇವತ್ತು ನಮ್ಮ ಮಗಳ ಕುರಿತು ಅಥವಾ ನಮ್ಮವ್ರ ಕುರಿತು ಒಂದು ಗಂಟೆ ನೆನೆಯಬೇಕು ಅಂತ ಕರೆಕ್ಟ್ ಆಗಿ ಟೈಮ್ ಇಟ್ಟುಕೊಂಡು ಎದ್ದು ಇವತ್ತು ಇಷ್ಟಿಂದ ಇಷ್ಟುವರೆಗೆ ಯಾರು ನಾವು ದೇವರ ಪೂಜೆ ಮಾಡ್ತೀವಲ್ಲ, ಒನ್ ಅವರ್ ಆದ್ಮೇಲೆ ಆಯ್ತು ಮುಗಿದೀವಿ, ನಾಳೆ ಬೆಳಿಗ್ಗೆವರೆಗೂ ಡೋಂಟ್ ಟಚ್ ಅಂತ ಆ ಥರ ನಮ್ಮ ಅವರ ನೆನಪು ಬರುತ್ತಾ? ಇಲ್ಲ. ಒನ್ ಅವರ್ ಕರೆಕ್ಟ್ ಕಟ್ ಮಾಡ್ತೀವ? ಇಲ್ಲ. ಕೂತಾಗ ಎದ್ದಾಗ ನಿಂತಾಗ ಎಲ್ಲಿಗೆ ಹೋದ್ರೂ ಅವರದ್ದೇ ಗುಂಗಿರುತ್ತೆ ಅಲ್ವಾ. ಅಯ್ಯೋ ಇವರಿನ್ನ ಬರಲಿಲ್ಲ ಬರಲಿಲ್ಲ ಬರಲಿಲ್ಲ. ಅದ್ಯಾಕ್ರಿ, ದೇವರಿಗಾದ್ರೆ 1 ಅವರ್ ಟೈಮ್ ಕೊಡ್ತೀರಾ, ಮಿಕ್ಕವರಿಗಾದ್ರೆ ಮನಸ್ಸೆಲ್ಲ ಅಲ್ಲೇ ಇಟ್ಟಿರ್ತೀರಾ ಅಂದ್ರೆ ಅಭಿಮಾನ ಇದೆ, ದೇವರ ಮೇಲೆ ಅಭಿಮಾನ ಇಲ್ಲ. ಅದಕ್ಕೆ ದೇವರ ಮೇಲೆ ಅಭಿಮಾನ ಇದ್ರೆ ನಮ್ಮ ಮನಸ್ಸು ದೇವರಲ್ಲೂ ಹಾಗೆ ಹೋಗುತ್ತೆ, ದೇವರಲ್ಲಿ ಇಲ್ಲ. ಆದ ಕಾರಣ ಲಿಮಿಟೆಡ್ ಟೈಮ್ ಇಟ್ಟು ನಾವು ಹೋಗ್ತಾ ಇರ್ತೀವಿ, ಅದು ಕಂಪಲ್ಸರಿ. ಅದಕ್ಕೆ ಹೇಳ್ತಾರೆ, ಹಾಗಲ್ಲದೆ ನಮ್ಮ ಮನಸ್ಸು ಕೂಡ ದೇವರಲ್ಲೇ ಸದಾ ಇರಬೇಕು. ಹೇಗೆ ನಮ್ಮವರಲ್ಲಿ ಹೇಗಿರುತ್ತೋ ಹಾಗೆ ದೇವರಲ್ಲೇ ನಮ್ಮ ಮನಸ್ಸು. ಸುಮ್ಮನೆ ನಾವು ಕೂತಿದ್ರು ಅಲ್ಲೇ ಹೋಗಿರಬೇಕು, ತಿರುಗ್ತಾ ಇದ್ರು ಅಲ್ಲೇ ಇರಬೇಕು, ವಿತೌಟ್ ಅವರ್ ಎಫರ್ಟ್. ನಮ್ಮ ಎಫರ್ಟ್ ಇಲ್ಲದೇನೆ ಮನಸ್ಸು ದೇವರ ಹತ್ರ ಹೋಗ್ಬಿಡ್ಬೇಕು. ಇದೇ ತಾನೇ ಸಾಧನೆ ಅಂದ್ರೆ. ಅದಕ್ಕೇನಾದ್ರೂ ಮಾರ್ಗ ನಿಮಗೆ ಗೊತ್ತಾಯ್ತಾ? ಇಷ್ಟು ವರ್ಷಗಳಾಯ್ತಲ್ಲ ನಾವು ಸಾಧನೆ ಮಾಡ್ಲಿಕ್ಕೆ ಶುರು ಮಾಡಿ, 50, 60, 70 ವಯಸ್ಸು ಬಂದಿದೆ. ಎಲ್ಲರೂ ಕೂಡ ದೇವರ ಕುರಿತು ಚಿಂತನೆ ಮಾಡುವವರೇ, ಸಾಧನೆ ಮಾಡುವವರೇ ನಾವಿದ್ದೀವಿ. ದೇವರು ಮನಸ್ಸಲ್ಲೇ, ಮನಸ್ಸು ದೇವರಲ್ಲೇ ಇರಬೇಕು ಅಂತಾದ್ರೆ ನೀವೇನಾದರೂ ಒಂದು ಉಪಾಯ ಕಂಡುಹಿಡಿದಿದ್ದೀರಾ ಹೇಳಿ? ಇಲ್ಲಲ್ವಾ, ಹೋಗ್ತಾ ಇಲ್ಲಲ್ವಾ? ಮತ್ತೆ ಆ ಉಪಾಯವೇ ಕಂಡುಹಿಡಿಯದೆ ಸಾಧನೆ ಅಂತ ನಾವು ಮಾಡಿದ್ರೆ ಸಾಧನೆ ಅಂತಾರೋ ಅದನ್ನ? ಸಾಧನೆ ಅಂದ್ರೆ ದೇವರಲ್ಲೇ ಮನಸ್ಸಿರೋದು ಸಾಧನೆ, ಇಷ್ಟೇ ಹೇಳಿದರು. ಆ ಮನಸ್ಸು ಇರ್ತಾನೇ ಇಲ್ಲ ಅಂತ ನಾವು ಯಾವಾಗೂ ಆನ್ಸರ್ ಕೊಡ್ತಾನೇ ಇದು. ಅವಾಗ ಸಾಮಾನ್ಯ ನೋಡಿ, ಸಿಂಪಲ್ ಟೆಕ್ನಿಕ್ ಏನದು, ಯಾವ ವ್ಯಕ್ತಿಯನ್ನ ನಾವು ಯಾವ ವ್ಯಕ್ತಿಯಿಂದ ಉಪಯೋಗ ಪಡೆಯಬೇಕೋ, ಕೆಲಸ ಆಗಬೇಕೋ, ಯಾರಾದರೂ ವ್ಯಕ್ತಿ ಇದ್ದಾರೆ ನಮ್ಮ ಪರಿಚಯ ಇಲ್ಲಪ್ಪ, ಯಾರೋ ಹೇಳಿದ್ರು ಆ ವ್ಯಕ್ತಿಯಿಂದ ಈ ಕೆಲಸ ಆಗಬೇಕು ಅಂದ ಕೂಡಲೇ ಮೊದಲು ನಾವೇನು ಮಾಡ್ತೀವಿ, ಆ ವ್ಯಕ್ತಿಯ ಪರಿಚಯ ಮಾಡಿಕೊಳ್ತೀವಿ. ಹೌದಾ? ಅವರ ಆಟಿಟ್ಯೂಡ್ ಏನು, ಅವರು ಹೇಗಿರ್ತಾರೆ, ಯಾವಾಗ ಯಾವಾಗ ಹೇಗಿರ್ತಾರೆ, ಏನಿರ್ತಾರೆ, ಹೇಗೆ ಹೇಳಿ ಕೆಲಸ ಮಾಡಿಸ್ಕೊಳ್ಳಿಕ್ಕಾಗುತ್ತೆ. ಫಸ್ಟ್ ಟೆಕ್ನಿಕ್ ನಾವು ನೋಡೋದು. ಇಲ್ಲಿ ನಮ್ಮ ಮನಸ್ಸು ದೇವರಲ್ಲಿ ಇರಬೇಕಾಗಿದೆ. ದೇವರಲ್ಲೇ ಇರಬೇಕಾದರೆ ಈ ಮನಸ್ಸನ್ನು ದೇವರಲ್ಲಿ ಇಡ್ಲಿಕ್ಕೆ ಏನು ಮಾಡಬೇಕು? ತಾನಾಗಿ ಹೋಗಬೇಕು, ನಾವಾಗಿ ದೂಡಬಾರದು. ಅದಕ್ಕೆ ಹೇಳಿದ್ರು ಮನಸ್ಸಿನ ಲಕ್ಷಣ ಗಮನಿಸಿ. ಮನಸ್ಸಿಗೆ ಒಂದೇ ಒಂದು ಬೇಕು, ಏನು ಬೇಕು ಹೇಳಿ? ಸುಖ, ಸುಖ ಬೇಕು ನಮಗೆ. ಅದು ನೋಟದಿಂದಲೂ ಸುಖ, ಕೇಳಿ ಸುಖ. ಅದಕ್ಕೆ ಕಿವಿಯಲ್ಲಿ ಯಾವಾಗೂ ಇಟ್ಕೊಂಡಿರ್ತಾರಲ್ಲ, ನಡೀತಾಲೂ ಇಟ್ಕೊಂಡಿರ್ತಾರೆ, ಕೂಡತಾಲ ಎರಡು ಜೊತೆ ಹಾಕೊಂಡಿರ್ತಾರೆ. ಹಿಂದಿನ ಕಾಲಕ್ಕೆ ಈ ಕಿವಿ ಕೇಳಿಸದವರು ಅವರಿಗೆ ಮಿಷಿನ್ ಕೊಡ್ತಾ ಇದ್ರು, ಎರಡು ಹೀ ಕೊಡ್ತಾ ಇದ್ರು. ಅವರು ತುಂಬಾ ಫೀಲ್ ಆಗ್ತಾ ಇದ್ರು, ಅಪ್ಪ ಎಲ್ಲರ ಮಧ್ಯೆ ನಾನು ಹೋದ್ರೆ ಇವ್ರ ಕಿವಿ ಕ್ಯಾನ್ಸಲ್ ಅಂತ ಎಲ್ಲರಿಗೆ ಗೊತ್ತಾಗುತ್ತಲ್ಲ ಅಂತ ದುಃಖ ಪಡ್ತಾರೆ. ಇವಾಗ ಅವ್ರ ದುಃಖವೇ ಇಲ್ಲ, ಎಲ್ಲರೂ ಕಿವಿಗೆ ಹಾಕೊಂಡು ಹೋದ್ರೆ ಯಾರು ಕಿವುಡ್ರು ಯಾರು ಮಾಮೂಲು ಅವ್ರಿಗೆ ಗೊತ್ತೇ ಆಗೋದಿಲ್ಲ, ಹಾಗೆ ಹೋಗ್ತಾ ಇರ್ತಾರೆ. ಇನ್ನೊಂದು, ಆ ಹಿಂದಿನ ಕಾಲಕ್ಕೆ ಈ ಭಕ್ತರ ಲಕ್ಷಣ ಎಲ್ಲ ಹೇಳುತ್ತಾರೆ ದಾಸರದೆಲ್ಲ, ನಗುವರು, ರೋಧಿಸುವರು, ನಾಟ್ಯವಾಡುವರು ಅಂತ. ಅಂದ್ರೆ ಒಬ್ಬರೇ ಕೂತು ನಗುತ್ತಾ ಇರ್ತಾರೆ, ಅವರಷ್ಟಿಗೆ ಅವರು ನಕ್ಕೊಂಡು ಹೋಗ್ತಾ ಇರ್ತಾರೆ ಅಂದ್ರೆ ನಾನು ಕ್ವಶನ್ ಮಾರ್ಕ್. ಒಬ್ಬರೇ ಯಾರೂ ಇಲ್ಲದೆ ಅವರ ಪಾಡಿಗೆ ಅವರು ಹೇಗೆ ನಗುತ್ತಾರೆ ನೋಡಿ, ರೋಡಲ್ಲಿ ಬರ್ತಾ ಇರ್ತಾರೆ, ಆ ಕಿವಿಗೆ ಹಾಕೊಂಡಿರ್ತಾರೆ, ಯಾರು ಸ್ವಲ್ಪ ಮಾತಾಡ್ತಾ ಇರ್ತಾರೆ, ಆ ಫೋನ್ ಇರುತ್ತೆ, ಒಬ್ಬರೇ ಬರ್ತಾರೆ, ನಗುತ್ತಾ ಇರ್ತಾರೆ, ಅಳತಾ ಇರ್ತಾರೆ, ಜಗಳಾಡ್ತಾ ಇರ್ತಾರೆ, ಅವರು ನಗುತ್ತಾ ಬರ್ತಾ ಇರ್ತಾರೆ. ನಾವು ಎದುರಿಗೆ ಹೋಗ್ತಾ ಇದ್ರೆ ನಮ್ಮನ್ನು ನೋಡಿ ನಗುತ್ತಾ ಇದ್ದಾರೆ ಅನ್ನೋ ಫೀಲಿಂಗ್ ಬರುತ್ತೆ, ಯಾಕೆ ಅಂತ ಅರ್ಥ ಆಗಲ್ಲ. ಅವ್ರು ನಗ್ತಾ ಹಾಗೆ ಹೋಗ್ತಾ ಇರ್ತಾರೆ, ಅವಾಗ ಅನ್ಸುತ್ತೆ ನಮ್ಮನ್ನಲ್ಲ ಅಂತ ಹೇಳಿದೆ. ನಮ್ಮಲ್ಲೂ ಲಕ್ಷಣಗಳಿವೆ. ಏನು? ಭಗವದ್ಭಕ್ತರ ಲಕ್ಷಣಗಳೆಲ್ಲ ನಮ್ಮಲ್ಲೂ ಇವೆ. ಚೂರು ಡೈವರ್ಟ್ ಆಗಿದೆ, ಎಲ್ಲಿ ದೇವರ ಕಡೆ ಇಲ್ಲದೆ ಸಂಸಾರದ ಕಡೆ ಇದೆ, ಆ ಲಕ್ಷಣಗಳೆಲ್ಲ ಅಲ್ಲಿ ಕಾಣಿಸ್ತಾ ಇವೆ. ಚೂರು ನಾವು ದೇವರ ಕಡೆ ಬಂದ್ರೆ ನಾವು ಚೆನ್ನಾಗಿರ್ತೇವೆ. ಅದು ಬರಲಿಕ್ಕೆ ಏನು ಮಾಡಬೇಕು? ಚೆನ್ನಾಗಿ ಒಳ್ಳೆ ಸೀಕ್ರೆಟ್ ಹೇಳಿಕೊಡ್ತಾರೆ ನೋಡಿ. ಮನಸ್ಸಿನ ಲಕ್ಷಣ ಏನು ಅಂದರೆ ಎಲ್ಲಿ ಸುಖ ಸಿಗುತ್ತೋ ಅಲ್ಲಿಗೆ ಹೋಗುತ್ತೆ. ಹೌದ್ ತಾನೆ? ಏಕಾದಶಿ ಏನೂ ಕೊಡಲಿಲ್ಲ, ಹೊಟ್ಟೆಗೆ ಅನ್ನ ಕೊಡಲಿಲ್ಲ, ನೀರು ಕೊಡಲಿಲ್ಲ, ಏನೂ ಕೊಡಲಿಲ್ಲ. ಅದಕ್ಕೆ ಮಿಕ್ಕ ಇಂದ್ರಿಯಗಳೆಲ್ಲ ಸುಸ್ತಾಗುತ್ತೆ. ಹೌದು, ಟಿ ವಿ ನೋಡಬೇಕಂದ್ರೆ ಸಾಕಪ್ಪ ಬೇಡ, ಉಪವಾಸ ಮಲ್ಕೊಂಡಿರ್ತೀವಿ, ಟಿ ವಿ ನೋಡಲ್ಲ, ಏನು ನೋಡಲ್ಲ, ಏನೂ ಇರಲ್ಲ. ಮಾರನೇ ದಿನ ಶಕ್ತಿ ಬಂದ ಕೂಡಲೇ ಎಲ್ಲ ಇಂದ್ರಿಯ ಪ್ರಚಂಡ ಹೋಗ್ಬಿಡುತ್ತೆ, ಸರರ ಅಂತ ಹೋಗ್ತಾ ಇರುತ್ತೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಈ ಮನಸ್ಸು ಅದಕ್ಕೆ ಸುಖ ಕೊಡದೆ ಇಂದ್ರಿಯಗಳ ಮೂಲಕ ಸುಖ ಬರುತ್ತೆ. ಸುಖ ಎಲ್ಲಿ ಬರುತ್ತೋ ಅಲ್ಲಿ ಹೋಗಿ ಟಕ್ಕನ್ನ ಕೂತಿರುತ್ತೆ, ನಾವು ಹೇಳಬೇಕಾಗಿಲ್ಲ. ಹೌದ್ ತಾನೆ? ಎಲ್ಲಾದರೂ ಹಸಿವೆ ಇದೆ, ಅಡಿಗೆ ಇದೆ, ಹೋಗು ಅಂತ ಮನಸ್ಸಿಗೆ ಹೇಳಬೇಕಾ? ಹೋಗಲಿ, ಕೂತಾಗಿರುತ್ತೆ. ಹೌದ್ ತಾನೆ? ಹಾಗಾದ್ರೆ ಮನಸ್ಸಿನ ಲಕ್ಷಣ ಏನು? ಸುಖ ಎಲ್ಲಿ ಸಿಗುತ್ತೋ ಅಲ್ಲಿಗೆ ತಾನಾಗಿ ಹುಡುಕೊಂಡು ಹೋಗುತ್ತೆ. ಇದು ಮನಸ್ಸಿನ ಲಕ್ಷಣ. ಇನ್ನೊಂದು ಲಕ್ಷಣ ಇದೆ ಈ ಮನಸ್ಸಿಗೆ, ಏನದು ಅಂದ್ರೆ ಸುಖ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿಗೆ ಹೋಗುತ್ತೆ. ಹೌದಾ? ಗೊತ್ತಾಗಿಲ್ವಾ? ಎಲೆಯಲ್ಲಿ ಬಡಿಸಿರ್ತಾರೆಲ್ಲ, ಎಲೆಯಲ್ಲಿ ಎಲ್ಲ ಬಡಿಸಿರ್ತಾರೆ. ಬಡಿಸಿದಾಗ ನಿಮಗೆ ಯಾವುದು ಇಷ್ಟವೋ, ಯಾವುದು ತಿಂದರೆ ಸುಖವೋ, ಅದರ ಕಡೆ ಕೈ ಮೊದಲು ಹೋಗುತ್ತೆ. ಅದು ಇಲ್ಲ, ಮಿಕ್ಕದ್ದರಲ್ಲಿ ಯಾವುದು ಸುಖವೋ ಅಲ್ಲಿಗೆ ಹೋಗುತ್ತೆ. ಹೌದ್ ತಾನೆ? ಸುಖ ಎಲ್ಲವೂ ಕೊಡುತ್ತೆ, ಆದ್ರೆ ಜಾಸ್ತಿ ಯಾವುದು ಕೊಡುತ್ತೋ ಮನಸ್ಸಲ್ಲಿ ಹೋಗುತ್ತೆ. ಇದನ್ನ ಶಾಸ್ತ್ರಕಾರರು ಕಂಡುಹಿಡಿದ್ರು, ಈ ಮನಸ್ಸಿನ ಲಕ್ಷಣ. ಈ ಮನಸ್ಸಿಗೆ ಹೆಚ್ಚಿಗೆ ಎಲ್ಲಿ ಸುಖ ಸಿಗುತ್ತೋ ಅಲ್ಲಿಗೆ ಹೋಗುತ್ತೆ. ಈಗಂತೂ ಮನಸ್ಸಿಗೆ ಅಭ್ಯಾಸ ಆದದ್ದು ಎಲ್ಲಿ ಅಂದರೆ ಸಂಸಾರದಲ್ಲಿ ನಮಗೆ ಎಲ್ಲೆಲ್ಲಿ ಸುಖ ಸಿಗುತ್ತೋ ಅಲ್ಲೆಲ್ಲ ಚೆನ್ನಾಗಿ ಅಭ್ಯಾಸ ಆಗಿದೆ. ಒಂದಲ್ಲ ಒಂದು ಕಡೆ ರೌಂಡ್ ಹಾಕ್ತಾನೆ ಇರುತ್ತೆ. ಹೌದ್ ತಾನೆ? ಅವಾಗ ನೋಡಿದ್ರು ಈ ಮನಸ್ಸು ದೇವರ ಕಡೆ ಹೋಗಬೇಕು ತಾನಾಗಿ. ಹೇಗೆ ಸಂಸಾರದಲ್ಲಿ ಎಲ್ಲಿ ಸುಖ ಸಿಗುತ್ತೋ ಅಂತ ಮನಸ್ಸು ತಿರುಗಾಡ್ತಾ ಇದೆಯಲ್ಲ, ಈ ಮನಸ್ಸು ತಾನಾಗಿ ದೇವರಲ್ಲೇ ಹೋಗಿ ಕೊಡಬೇಕಾದರೆ ದೇವರಲ್ಲಿ ಸುಖ ಸಿಕ್ಕರೆ, ದೇವರಲ್ಲಿ ನಮಗೆ ಸುಖ ಸಿಕ್ಕರೆ ನಮ್ಮ ಮನಸ್ಸಲ್ಲಿ ಹೋಗುತ್ತೆ. ಆ ಟೆಕ್ನಿಕ್ ನೋಡಿಕೊಂಡ್ರು, ಅದಕ್ಕೊಂದು ಕೆಲಸ ಮಾಡಿದ್ರು. ಏನು ಮಾಡಿದ್ರು? ದೇವರ ನಾಮ, ದೇವರ ನಾಮ ಉಚ್ಚಾರ ಮಾಡ್ತಾ ಮಾಡ್ತಾ ಬಂದ್ರು. ಪ್ರಾಯಶಃ ನೀವು ಇಸ್ಕಾನ್ ಟೆಂಪಲ್ಗೆ ಹೋಗಿದ್ದೀರಾ? ಹರೇ ರಾಮ ಹರೇ ಕೃಷ್ಣ ಪಂಥದವರು ನಾಮ ಹಚ್ಕೊಂಡು ಬಿಡ್ತಾರಲ್ಲ, ಅವರೆಲ್ಲರೂ ಕೈಗೊಂದು ಚೀರ ಕಟ್ಕೊಂಡಿರ್ತಾರೆ. ಕೈಗೊಂದು ಚೀರ ಕಟ್ಕೊಂಡು ಅವರು ತಿರುಗಾಡ್ತಾ ಇದ್ರು, ಕೂತರು ಇದ್ರು ಕೂಡ ಒಳಗೆ ಜಪಸ್ತರ ಇರುತ್ತೆ, ಜಪ ಮಾಡ್ತಾ ಇರ್ತಾರೆ. ಅವರಿಗೊಂದು ದಿನಕ್ಕೆ 10,000 ವೋ 20,000 ವೋ ಇದು ನೀನು ಮಾಡಲೇಬೇಕು ಅಂತ ಕಂಪಲ್ಸರಿ ಕೊಟ್ಟಿರ್ತಾರೆ. ಅವರು ಏನಾದ್ರೂ ಸರಿ ಪ್ರಾಣ ಹೋದ್ರೂ ಸರಿ ಇವತ್ತು ಮುಗಿಸ್ಲೇಬೇಕು ಅಂತ ಮಾಡ್ತಾ ಇರ್ತಾರೆ. ಅಂದ್ರೆ ಬಾಯಿಯಿಂದ ಬರ್ತಾನೇ 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 ಇರುತ್ತೆ. ಹಾಗೆ ದೇವರ ನಾಮ ನಮ್ಮ ಬಾಯಿಯಿಂದ ಬರಲಿಕ್ಕೆ ಶುರುವಾದರೆ, ಆ ಬರಲಿಕ್ಕೆ ಶುರು ಆದಾಗ ದೇವರ ನೆನಪು ಚೂರು ಚೂರು ಬರ್ತಾ ಇರುತ್ತಲ್ವಾ? ದೇವರ ನೆನಪಿಂದ ಕೂಡಿಕೊಂಡು ಚೂರು ಚೂರು ದೇವರ ನಾಮ ಬಾಯಿಯಿಂದ ಹಾಗೇ ಬರ್ತಾ ಇದ್ದರೆ ಏನಾಗುತ್ತೆ? ಏನೂ ಆಗಲ್ಲ ಅಂತ ಹೇಳ್ತೀರಾ? ಹೌದು, ದಿನಾಗ್ಲೂ ನಾವು ದೇವರ ನಾಮಸ್ಮರಣೆ ಮಾಡ್ತೀವಿ, ಬೆಳಗ್ಗೆ ಸ್ತೋತ್ರಗಳೆಲ್ಲ ಹೇಳುತ್ತೇವೆ. ಎಷ್ಟು ಸ್ವಲ್ಪ ಹೊತ್ತು ಹೇಳುತ್ತೇವೆ, ಆದಮೇಲೆ ಸ್ಟಾಪ್, ಮತ್ತ ಮಾರನೇ ದಿವಸ ಸ್ವಲ್ಪ ಮತ್ತೆ ಸ್ಟಾಪ್, ಹೀಗೆ ಜೀವನ ಇಡೀ ಮಾಡುತ್ತೀವಿ. ಅದಕ್ಕೆ ಹೇಳ್ತಾರೆ ತಾಂಬೂಲ ಹಾಕೊಂಡ್ರೆ, ಯಾರೋ ತಾಂಬೂಲ ಹಾಕೊಂಡ್ರು ಅವರಿಗೆ ಬಹಳ ಇಷ್ಟ ತಾಂಬೂಲ, ಡಬ್ಬಿ ಡಬ್ಬಿ ತಿಂತಾ ಇರ್ತಾರೆ. ಇನ್ನೊಬ್ಬರಿಗೆ ತಾಂಬೂಲವೇ ಗೊತ್ತಿಲ್ಲ, ಏನು ರುಚಿ ಅದರಲ್ಲಿ ಅಂತ ಕೇಳಿದ. ಅಗದು ನೋಡಯ್ಯ ಗೊತ್ತಾಗುತ್ತೆ ಅಂದರು. ಇವ ಬಂದ ತಾಂಬೂಲ ಹಾಕೊಂಡ, ಒಂದು ಎರಡು ಸಲ ಹೀಗ ಹೀಗ ಅಗದ, ಥೂ ಅಂತ ಉಗದ. ಯಾಕೆ? ಖಾರ ಎಲ್ಲ, ಆ ಎಲೆ ಖಾರ ಸುಣ್ಣ ಎಲ್ಲ ಸೇರ್ಕೊಂಡು ಅಪ್ಪ ಅನ್ನಿಸ್ತು, ಉಗದ. ಮತ್ತ ಹಾಕೊಂಡ, ಮಾರನೇ ದಿವಸ ಚೂರಾಗದ ಮತ್ತು ಉಗದ. ಅವಾಗ ಅವ್ರು ಹೇಳಿದ್ರು ಹಾಗಲ್ಲ, ಹಾಕೊಂಡದ್ದು ಅಗಿತಾ ಇರು. ಅವಾಗ ತಾಂಬೂಲ ರುಚಿ 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 ರುಚಿಯಾಗಿ ಬರುತ್ತೆ. ಅದಕ್ಕೆ ತಾನೆ ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ, ಆ ರುಚಿಗೆ ಅಡಿಕ್ಟ್ ಆಗಿರ್ತಾರೆ. ಹಾಗೆ ದೇವರ ನಾಮ ನೋಡಿ, ನಾವು ಈ ಜನ್ಮದಲ್ಲಿ ಯಾರೂ ಕೂಡ ದೇವರ ನಾಮವನ್ನ ಏಕಪ್ರಕಾರವಾಗಿ ಸ್ಮರಣೆ ಮಾಡಿದವರು ಯಾರೂ ಇಲ್ಲ. ಹೌದಾ? ಏನೋ ಚೂರು ಕಾಟಾಚಾರಕ್ಕೆ ಗೋವಿಂದ ಗೋವಿಂದ ಅಂದು ನಮಸ್ಕಾರ ಮಾಡ್ಕೊಂಡು ಹೋಗ್ತೀವಷ್ಟೇ ಹೊರತು ಕಂಟಿನ್ಯೂಸ್ ಆಗಿ ಮಾಡಿದವರು ಇಲ್ಲ. ಯಾಕೆ ಹಾಗೆ ಮಾಡಬೇಕು ಅಂತ ಗೊತ್ತಿಲ್ಲ ನಮಗೆ, ಹಾಗೆ ಮಾಡಲೇಬೇಕು ಅಂತ ಗೊತ್ತಿಲ್ಲ. ದೊಡ್ಡವರು ನೋಡಿದ್ರು ಎಲ್ಲರೂ ಕೂಡ ಆ ನಾಮವನ್ನ ಉಚ್ಚಾರ ಮಾಡಲಿಕ್ಕೆ ಶುರು ಮಾಡಿದ್ರು. ಭಾಗವತ ಹೇಳ್ತಾ ಇದೆ, ಯಾರ ಬಾಯಿಯಿಂದ ಕೃಷ್ಣೇತಿ ಮಂಗಳಂ ನಾಮ ಯಶ ವಾಚಿ ಪ್ರವರ್ತತೆ, ಆ ಯಾರ ನಾಲಿಗೆಯಲ್ಲಿ ಕೃಷ್ಣ 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 ಅಂತ ಭಗವಂತನ ಆ ನಾಮಸ್ಮರಣೆ ಸದಾ ಹೊರಡುತ್ತೋ ಅವಾಗ ಏನಾಗುತ್ತೆ ಅಂದರೆ ಅದನ್ನು ನೆನಪಿರಬೇಕಂತೆ. ನನ್ನ ಬಾಯಿಯಿಂದ ಈ ಭಗವಂತನ ನಾಮ ಹೊರಟಿದೆ, ಈ ಹೊರಟಂತಹ ನಾಮ ಏನು ಮಾಡುತ್ತೆ ಅಂದರೆ ನನ್ನಲ್ಲಿ ಅಪರೂಪವಾದ ಸುಖವನ್ನ ಕೊಡುತ್ತೆ. ಎಂಥ ಸುಖವನ್ನು ಕೊಡುತ್ತೆ? ಶಾಸ್ತ್ರ ಹೇಳ್ತಾ ಇದೆ, ಸಂಸಾರದಲ್ಲಿ ನಮಗೆ ಎಲ್ಲೆಲ್ಲಿ ಏನು ಸುಖ ಸಿಗುತ್ತೋ ಮ್ಯಾಕ್ಸಿಮಮ್ ಸುಖ, ಆ ಸುಖಕ್ಕಿಂತ ಜಾಸ್ತಿ ಸುಖ ಸಿಗುತ್ತೆ. ಆ ಜಾಸ್ತಿ ಅಂದ್ರೆ ಕಂಪ್ಯಾರಿಸನ್ ಹೇಗೆ ಅಂದ್ರೆ, ಲಕ್ಷ ಕೋಟಿ, ಅರ್ಥ ಆಯ್ತಾ, ಲಕ್ಷ ಕೋಟಿ ಇರುವಂತಹ ವ್ಯಕ್ತಿಗೆ 10 ರೂಪಾಯಿ ಕೊಟ್ರೆ ತೃಪ್ತಿ ಬರುತ್ತಾ? 10 ರೂಪಾಯಿ ಕೊಟ್ರೆ ಅವನಿಗೇನಾದರೂ ಅದನ್ನು ನೋಡೂ ನೋಡಲ್ಲ. ಅವನ ಹತ್ರ 1,00,000,000,000 ಕೂತಿದೆ, ಅದು ಹೇಗೆ ಖರ್ಚು ಮಾಡಬೇಕಾ ಅವನ ತಲೆ ಬಿಸಿ ಆಗ್ತಾ ಇದೆ, ಹಾಗಿಟ್ಕೊಂಡಿದ್ದಾನೆ. ಅಂತ ಕಾಲಕ್ಕೆ ನಾವು ಹೋಗಿ 10 ರೂಪಾಯಿ ಅವನ ಕೈಯಲ್ಲಿಟ್ಟು ನಾ ಕೊಟ್ಟೆ ಅಂತ ಅವನ ಮುಖ ನೋಡಿದರೆ ಹೊರಗೆ ಕಳಿಸ್ಬಿಡ್ತಾನವ ನಮ್ಮ 10 ರೂಪಾಯಿ ನಮ್ಮ ಮುಖಕ್ಕೆ ಹಾಕಿ. ಹಾಗೆ ಇಡೀ ನಮ್ಮ ಸಂಸಾರ, ನಮ್ಮ ಜೀವನದಲ್ಲಿ ಸಿಗುವ ಸುಖ 10 ರೂಪಾಯಿ ಅಷ್ಟು. ದೇವರನ್ನೇ ಸದಾ ನೆನೆಯುತ್ತಾ ಬಂದರೆ ಸಿಗುವ ಸುಖ ಇಂಟು ಇನ್ಫಿನಿಟಿ ಅಷ್ಟು ಸಿಗುತ್ತಂತೆ. ನನಗೂ ಗೊತ್ತಿಲ್ಲ, ಯಾರೋ ನೆನೆದವರು ಹೇಳಿದ್ದಾರಷ್ಟೇ. ಆ ದೇವರ ನಾಮವನ್ನೇ ನೆನೆಯುತ್ತಾ ಬಂದರೆ ಅಷ್ಟು ಸುಖ ಸಿಗುತ್ತೆ. ಈ ಮನಸ್ಸು ದಡ್ಡದಲ್ಲ, ಅದು ಒಳಗೆ ಅಬ್ಸರ್ವ್ ಮಾಡ್ತಾ ಇರುತ್ತೆ. ಈ ಸಂಸಾರದಲ್ಲಿ ಉಣ್ಣೋ ಕಾಲಕ್ಕೆ ಸುಖ ನೋಡುತ್ತೆ, ಆ ದೇವರನ್ನ ಸ್ಮರಣೆ ಮಾಡೋ ಕಾಲಕ್ಕೆ ಸುಖ ನೋಡುತ್ತೆ. ಅದೇ ಜಾಸ್ತಿ, ಎಲ್ಲದಕ್ಕಿಂತ ಅದೇ ಜಾಸ್ತಿ ಜಾಸ್ತಿ ಅಂತ ಮನಸ್ಸಿಗೆ ಕನ್ಫರ್ಮ್ ಆಯಿತಾ, ಇನ್ನ ಅಪ್ಪನಾಣೆ ಮಿಕ್ಕ ಕಡೆ ಬರೋದೇ ಇಲ್ಲ, ಅಲ್ಲಿಗೆ ಹೋಗ್ಬಿಡುತ್ತೆ. ಎಲ್ಲಿ ನಾವು ಬೇಡ, ದೇವರ ಸ್ಮರಣೆ ಬೇಡ ಇವತ್ತು, ಬರೇ ಸಿನಿಮಾಕ್ಕೆ ಹೋಗೋಣ ಅಂದ್ರೆ ಅಲ್ಲಿಗೆ ಹೋಗಿ ಕೂತರು ಕೂಡ ದೇವರ ಹತ್ರೇ ಹೋಗ್ತಾ ಇರುತ್ತೆ ಮನಸ್ಸು, ಯಾಕೆ ಸುಖ ಜಾಸ್ತಿ ಸಿಗುತ್ತೆ. ಇದನ್ನ ಕಂಡುಹಿಡಿದರು. ಅದನ್ನ ಅವರನ್ನು ಏನಂತಾರೆ, ಈ ತರ ಮನಸ್ಸನ್ನ ದೇವರ ಕಡೆ ಸದಾ ದೇವರ ನಾಮವನ್ನೇ ನೆನೆದು 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 ಸುಖ ಪಡಕೊಂಡ ವ್ಯಕ್ತಿಗಳನ್ನ ಏನಂತಾರೆ, ಮುನಿಗಳು ಅಂತಾರೆ. ಇಷ್ಟು ನೋಡಿ, ಮುನಿಗಳು ಅಂದ್ರೆ ಯಾರೋ ಗಡ್ಡಾದಾಡಿ ಬಿಟ್ಕೊಂಡು ತಿರುಗಾಡುವಂಥವ್ರು ಅವರನ್ನು ಮುನಿಗಳು ಅಂತಂಬಲ್ಲ. ಯಾರ ಮನಸ್ಸು ಸದಾ ದೇವರನ್ನೇ ನೆನೆದು ನೆನೆದು ಅವನ ಪಾದದಲ್ಲಿ ತಾನಾಗಿ, ಈ ಜಿಗುಳಿ ಅಂತಿರುತ್ತೆ ಹೌದಾ, ಅದು ಹಿಡಿದರೆ ನಾವಾಗಿ ಕಿತ್ತಬೇಕಷ್ಟೇ ಹೊರತು ತಾನಾಗಿ ಬಿಡೋದಿಲ್ಲ. ದೇವರ ಪಾದವನ್ನು ನಮ್ಮ ಮನಸ್ಸು ಹಾಗೆ ಹಿಡಿದು ಬಿಡಬೇಕಂತೆ, ಮತ್ತು ಬರಲೇಬಾರದು ಈಚೆ ಕಡೆಗೆ, ಆ ಥರ ಆಗಿಬಿಡುತ್ತೆ. ಅದಕ್ಕೆ ಸಿಂಪಲ್ ಸೀಕ್ರೆಟ್ ಯಾವುದು ಅಂದ್ರೆ ಸದಾ ದೇವರ ನಾಮ. ಅದಕ್ಕೆ ಒಂದೇ ಕಡೆ ಕೂತೇ ಮಾಡಬೇಕು ಅಂತಿಲ್ಲ. ಆಫೀಸ್ಗೆ ಹೋಗ್ತೀರಾ ಹೋಗಿ, ಅಡಿಗೆ ಮಾಡ್ತೀರಾ ಮಾಡಿ, ಏನು ಮಾಡ್ತೀರಾ ಮಾಡಿ, ಬಾಯಿ ತಟ 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 ದೇವರ ನಾಮ ಹೇಳಲಿಕ್ಕೆ ಏನಡ್ಡಿ, ದೇವರ ನಾಮ ಮಾಡ್ತಾನೇ ಬನ್ನಿ. ಹಾಗೇ ಎಲ್ಲ ಕೆಲಸ ಮಾಡ್ತಾ ಬನ್ನಿ, ಸ್ವಲ್ಪ ಕಾಲಕ್ಕೆ ಅದು ಸುಖ ಬೀಳಲಿಕ್ಕೆ ಶುರು ಮಾಡುತ್ತೆ. ಆ ದೇವರ ನಾಮ ಉಚ್ಚಾರಣೆ ಸುಖ ಬೀಳಲಿಕ್ಕೆ ಶುರು ಮಾಡುತ್ತೆ. ಆ ಸುಖ ನಮಗೆ ಬರಲಿಕ್ಕೆ ಆಯ್ತಾ, ನಮಗೆ ವಿಶೇಷವಾಗಿ ಇನ್ನ ಜೀವನದಲ್ಲಿ ಹೆದರಬೇಕಾಗಿಲ್ಲ, ಮನಸ್ಸು ದೇವರ ಕಡೆಯೇ ಹೋಗ್ಬಿಡುತ್ತೆ. ಮನಸ್ಸು ದೇವರ ಕಡೆಯೇ ಹೋದರೆ ಇನ್ನೇನು ಬೇಕಾಗಿದೆ, ದೇವರೇ ಎಲ್ಲವನ್ನ ಮಾಡಿಸಿ ಬಿಡುತ್ತಾನೆ. ಅದನ್ನು ಹೇಳುತ್ತಾರೆ ಮುನಿಮಿಹಿ ಮಹಾತ್ಮಭಿಹಿ ಅಂತ ಹೇಳುತ್ತಾ ಇದ್ದಾರೆ. ಮಹಾತ್ಮರು ಅಂದ್ರೆ ಯಾರು ಅಂದ್ರೆ ಮುನಿಗಳೂ ಹೌದು, ಮನನ ದೇವರನ್ನ ಚಿಂತನೆ ಮಾಡಿ 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 ಇದರಲ್ಲಿ ಇಷ್ಟು ರುಚಿ ಇದೆ ಅಂತ ಕಂಡವರು ಹೌದು. ನೋಡಿ, ಬಹಳ ಜನಕ್ಕೆ ಅವರಿಗರ್ಥ ಆಗಿರುತ್ತೆ, ಸಬ್ಜೆಕ್ಟ್ ಅವರಿಗರ್ಥ ಆಗಿರುತ್ತೆ. ಆದದ್ದು ಇನ್ನೊಬ್ಬರಿಗೆ ಅರ್ಥ ಮಾಡಿಸಬೇಕಂದ್ರೆ ಅವರಿಗೆ ಆಗಲ್ಲ, ಅವರಿಗೆ ಸರಿಯಾದ ವೊಕ್ಯಾಬುಲರಿ ಇರಲ್ಲ. ಹೌದಾ? ಭಾಷೆ ಸರಿಯಾಗಿ ಬರಲ್ಲ, ಹೇಳುವಂತ ಸ್ಕಿಲ್ ಇರಲ್ಲ. ಇನ್ನೊಬ್ಬರ ಮಟ್ಟಕ್ಕೆ ನಾವಿಳಿದು ಅವರಿಗೆ ಇಂಜೆಕ್ಷನ್ ಕೊಟ್ಟು ಅವರ ತಲೆಯಲ್ಲಿ ನಮ್ಮ ತಲೆಯಲ್ಲಿ ಏನಿದೆಯೋ ಅದನ್ನ ತೋರಿಸುವಂತ ತಾಕತ್ತಿರಲ್ಲ. ಅವರಿಗೆ ಹೇಳಿ ಅವರ ಜೊತೆಗೆ ಇದ್ದು ಹುಡುಗರಿರ್ತಾರೆ, ಹುಡುಗರಿಗೆ ಹೇಳಿದ್ದು ಅರ್ಥವೇ ಆಗಲ್ಲ. ಹೌದಾ? ಹುಡುಗರಿಗೆ ತಾಯಿ ಹೇಳ್ತಾನೇ ಇರ್ತಾಳೆ, ಪಕ್ಕದವರಿಗೆ ಇರಿಟೇಷನ್ ಬರ್ತಾ ಇರುತ್ತೆ. ಎಷ್ಟು ಸಲ ಹೇಳ್ತಾಳಪ್ಪ ಈ ತಾಯಿ ಮಕ್ಕಳಿಗೆ, ನಾವಾದರೆ ಹೊಡೆದು ಬಿಡ್ತೇವೆ. ಆಕೆ ಹೊಡೆಯಲ್ಲ, ಗೊತ್ತು ಮಕ್ಕಳು ಅಂದ್ರೆ ಏನು ಅಂತ ತಾಯಿಗೆ ಗೊತ್ತು. ಅವರಲ್ಲಿ ಲಕ್ಷಣ ಮಾತು ಕೇಳಲ್ಲ, ಅರ್ಥ ಮಾಡಿ ಕೊಂಬಲ್ಲ. ಹೌದ್ ತಾನೆ, ಇವೆಲ್ಲ ಸೇರಿದ್ರೆ ಅವ್ರನ್ನ ಮಕ್ಕಳು ಅಂತ ಕರೀತಾರೆ. ಇನ್ನೊಂದೇನು, ಅವರದ್ದೇ ಆದ ದುರ್ಲಕ್ಷಣಗಳು ಇರುತ್ತೆ. ಇವೆಲ್ಲ ಸೇರಿಕೊಂಡು ಅವರನ್ನ ಹತ್ತಿರ ಕರೀಬೇಕು, ಅವರ ಬುದ್ಧಿ ತಿದ್ದಬೇಕು, ಅವರಿಗೆ ನಾವಂದುಕೊಂಡದ್ದು ಹೇಳಿಕೊಡಬೇಕು, ಆ ಹೇಳಿಕೊಂಡದ್ದು ಅವರು ಸರಿಯಾಗಿ ಮಾಡುವ ಪರಿ ಅಂತ ಹೇಳುತ್ತಾನೇ ಇರ್ತಾಳೆ ತಾಯಿ. ಹಾಗೆ ಒಂದು ವ್ಯಕ್ತಿ, ನಮ್ಮಂಥ ವ್ಯಕ್ತಿ ಸಂಸಾರದಲ್ಲಿ ಬಿದ್ದು ಕ್ಷಣ ಬಿಟ್ಟರೆ ಸಾಕು ಮನೆಗೆ ಓಡತಾ ಇರ್ತೇವೆ. ಒಂದು ಗಂಟೆ ಪ್ರವಚನ, ಹೋಗ್ಲಿ ಬಿಡಿ ಆಚಾರ ಮೇಲೆ ಪಾಪ, ಚೂರು ಅನುಕಂಪದಿಂದ ಒಂದು 15 ನಿಮಿಷ ಜಾಸ್ತಿ ಕೊಡ್ಬೋದು, ಅರ್ಧ ಗಂಟೆ ಕೊಡ್ಬೋದು, ಒಂದೂವರೆ ಎರಡೂವರೆ ಗಂಟೆತ್ತಾದ್ರೆ ಆಚಾರು ಚೂರು ಕಣ್ಣು ಮುಚ್ಚಿದ ಕೂಡಲೇ ಯಾರಿರಲ್ಲ, ಎಲ್ಲ ಮನೆಯಲ್ಲಿರ್ತೇವೆ. ಮನೆ ಅಪ್ಪ ಸಾಕು ಪುರಾಣ, ಒಂದು ಗಂಟೆ ಎರಡು ಗಂಟೆ ಆಗಲ್ಲ, ಮನೆ ಅಲ್ಲೇ ಇರ್ಬೋದು. ಇಂಥ ನಮ್ಮನ್ನ ಕಟ್ಟಿಕೊಂಡು, ನಾನು ಅಷ್ಟೇ, ನೀವು 3 ಗಂಟೆ ಅಂತ ಹೇಳಿದ್ರೆ ನಾನು ಇರಲ್ಲ, ಓಡಿ ಹೋಗ್ತೇನೆ, ಇಬ್ಬರು ಅದು ಒಂದೇ ಸೇಲಿಂಗ್ ಸೇಮ್ ಬೋಟ್ ಅಂತ. ನಮ್ಮಂಥವರನ್ನ ಕಟ್ಟಿಕೊಂಡು ನಮ್ಮ ಬುದ್ಧಿ ಸರಿ ಮಾಡಿ ದೇವರನ್ನೇ ಚಿಂತನೆ ಮಾಡುವಂತೆ ನಮ್ಮನ್ನು ಮಾಡಬೇಕಾದರೆ ತಾಯಿಯಂಥ ವ್ಯಕ್ತಿ ನಮಗೆ ಸಿಗಬೇಕು, ನಮ್ಮ ಹತ್ರ ಇರಬೇಕು, ನಮಗೆ ಹೇಳಿಕೊಡ್ತಾ ಇರಬೇಕು, ನಾವು ಕೇಳಲ್ಲ ಹೇಳ್ತಾನೇ ಇರಬೇಕು, ಬೇಸರವಿಲ್ಲದೆ ಹೇಳಬೇಕು. ನಮ್ಮ ದುಷ್ಟ ಸ್ವಭಾವಗಳಿರುತ್ತೆ, ಅದನ್ನ ಅರ್ಥ ಮಾಡಿಕೊಂಡೇ ನಮ್ಮನ್ನ ಪ್ರೀತಿಸಿ ನಮಗೆ ಹೇಳಿ ನಮ್ಮಿಂದ ಅದು ಆದರೆ ನೋಡಿ ಸಂತೋಷ ಕೊಡುವಂತಹ ವ್ಯಕ್ತಿ ಆಗಿರಬೇಕು. ಅಂತಹ ವ್ಯಕ್ತಿಗಳನ್ನ ಏನಂತ ಕರೀತಾರೆ? ಮಹಾತ್ಮರು ಅಂತಾರೆ. ಅಂದರೆ ಎದುರಿ ವ್ಯಕ್ತಿಯಲ್ಲಿರುವ ದೋಷಗಳನ್ನು ಕೂಡ ಪ್ರೀತಿಸಿ, ದೋಷ ಸಹಿತವಾಗಿ ವ್ಯಕ್ತಿಗಳನ್ನು ಪ್ರೀತಿಸಿ ಅವರನ್ನ ಮೇಲಕ್ಕೆ ತಂದರೇನೆ ಸಂತೋಷ ಅಂತ ಭಾವಿಸುವಂತಹ ವ್ಯಕ್ತಿ, ಅದಕ್ಕಾಗಿ ತೊಡಗುವಂತಹ ವ್ಯಕ್ತಿ ಯಾರಿರ್ತಾರಲ್ಲ ಅವರನ್ನ ಮಹಾತ್ಮರು ಅಂತ ಕರೀತಾರೆ. ಪ್ರಹ್ಲಾದ ರಾಜರನ್ನ ಅದನ್ನೇ ಕಳೆದದ್ದು. ನರಸಿಂಹ ಹೇಳುತ್ತಾನೆ, ಬಾರಯ್ಯ ಕರ್ಕೊಂಡು ಹೋಗ್ತೇನೆ. ಅಂದರೆ ಪ್ರಹ್ಲಾದ ರಾಜರು ಹೇಳುತ್ತಾರೆ, ಸ್ವಾಮಿ ನಾನೊಬ್ಬನೇ ಬರಲ್ಲ, ಯಾಕೆ ನನ್ನ ಸುತ್ತು ಇವರೆಲ್ಲರೂ ಇದ್ದಾರೆ, ನಿನ್ನ ಪರಿಚಯವೇ ಇಲ್ಲ, ನನಗೆ ನಾರದರ ಅನುಗ್ರಹದಿಂದ ನಿನ್ನ ಪರಿಚಯ ಆಯಿತಯ್ಯ, ಇವರಿಗೆ ನಿನ್ನ ಪರಿಚಯವೇ ಇಲ್ಲ, ಅವರ ಪಾಡಿಗೆ ಅವರು ಬಿದ್ದಿದ್ದಾರೆ, ಇವರೆಲ್ಲರಿಗೂ ನಿನ್ನ ಪರಿಚಯ ಮಾಡಿಸಿ ನಿನ್ನಲ್ಲಿ ಮನಸ್ಸು ಹುಟ್ಟಿಸಿ ನಿನ್ನನ್ನೇ ನೆನೆಯುವಂತೆ ಮಾಡಿ ನನ್ನ ಜೊತೆಗೆ ಇವರನ್ನೂ ಕರಕೊಂಡು ಬರ್ತೇನೆ ಅಂತ ನರಸಿಂಹನಿಗೆ ಉತ್ತರ ಕೊಟ್ಟವರೇ ಪ್ರಹ್ಲಾದರಾದರು. ಅದಕ್ಕೆ ಅವರನ್ನ ಮಹಾತ್ಮರು ಅಂತ ಕರೆದರು. ಅದಕ್ಕೆ ಶಬ್ದಗಳು ನೋಡಿ, ಒಂದೊಂದು ಶಬ್ದದ ಅರ್ಥ ಬಿಡಿಸಿದರೆ ನಮಗರ್ಥ ಆದರೆ ಹೀಗಿರುತ್ತೆ. ಇನ್ನು ಯಾವಾಗಾದರೂ ಯಾರನ್ನಾದರೂ ನೋಡಿ ಇವರು ಮುನಿಗಳು ಅಂದ್ರೆ ಥಟ್ ಅಂತ ನೆನಪಿಗೆ ಬರುತ್ತೆ, ಅಪ್ಪ ಇವರು ಸದಾ ದೇವರನ್ನೇ ಮೆಲುಕು ಹಾಕುವವರು ಅರ್ಥ ಆಗುತ್ತೆ. ಮಹಾತ್ಮರು ಅಂದ್ರೆ ಮೆಲುಕು ಹಾಕುವುದು ಮಾತ್ರ ಅಲ್ಲ, ಎದುರಿಗಿದ್ದ ವ್ಯಕ್ತಿಯನ್ನು ಆ ಹಾದಿಗೆ ಸೆಳಕೊಂಡು ಹೋಗುವ ತಾಕತ್ತಿರುವವರು, ಅವರನ್ನ ಮಹಾತ್ಮರು ಹೇಳುತ್ತಾರೆ. ಸಂಕೀರ್ತ್ಯಮಾನಂ ಮುನಿಭಿ ಮಹಾತ್ಮಭಿ. ಜ್ಞಾನಿಗಳಾದವರು ಸದಾ ಭಗವಂತನ ನಾಮಸ್ಮರಣೆ ಮಾಡ್ತಾ ಇರ್ತಾರಲ್ವಾ, ಅವರು ಎದುರಿ ವ್ಯಕ್ತಿಯನ್ನ ನೋಡಿ ಏನಾದರೂ ಹೇಳಿಬಿಟ್ರೆ ಆ ವ್ಯಕ್ತಿಯಲ್ಲಿ ಅದು ಮಾಡಬೇಕು ಅಂತ ಆಸೆ ಹುಟ್ಟಿಬಿಡುತ್ತಂತೆ, ಮಾಡೇ ಬಿಡ್ತಾರೆ. ಹಿಪ್ನೋಟೈಸ್ ಆಗ್ತಾರಲ್ಲ, ಹಿಪ್ನೋಟಿಸಮ್, ಅವರನ್ನು ನೋಡಿದ ಕೂಡ ಮಾಡು 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 ಅಂದ ಕೂಡಲೇ ಮಾಡ್ತಾ ಹೊರಡುತ್ತಾರೆ. ಇವರು ಹಿಪ್ನೋಟೈಸ್ ಮಾಡಲ್ಲ, ಆದರೆ ಎದುರಿ ವ್ಯಕ್ತಿಯನ್ನು ನೋಡಿ ಅವರಿಗೆ ಒಳ್ಳೇದಾಗಬೇಕು ಅಂತ ಏನು ಬಯಸಿ ಹೇಳುತ್ತಾರೆ ಆ ವ್ಯಕ್ತಿ ಅದನ್ನ ಮಾಡಿಯೇ ಬಿಡುತ್ತಾನೆ. ಅದನ್ನು ಹೇಳುತ್ತೆ ಮಹಾತ್ಮ ಭೀ, ಅವರೆಲ್ಲರೂ ಕೂಡ ಆ ಭಗವಂತನ ನಾಮೋಚ್ಚಾರಣೆ ಮಾಡುತ್ತಾ ಇದ್ದರೆ ನನ್ನಲ್ಲಿ ಏನು ಬಂತು, ಭಕ್ತಿ ಪ್ರವೃತ್ತ, ಒಳ್ಳೆ ಭಕ್ತಿ ನನ್ನಲ್ಲಿ ಹುಟ್ಟಲಿಕ್ಕೆ ಶುರುವಾಯಿತು. ಭಕ್ತಿ ಅಂದ್ರೆ ಏನು, ಅದೇನು ಮಾಡುತ್ತೆ ಅಂದ್ರೆ ಆತ್ಮ ರಜಸ್ತಮೋಪಹ, ನನ್ನ ರಜೋಗುಣದ ಭಾವಗಳನ್ನ ತಮೋಗುಣದ ಭಾವನೆಗಳನ್ನ ತೆಗೆದುಬಿಡುವ ಭಕ್ತಿ ನನ್ನಲ್ಲಿ ಹುಟ್ಟಿ ಬಂತು. ಶಬ್ದ ಚೆನ್ನಾಗಿದೆ, ನಾನಿಷ್ಟು ಹೇಳಿ ಮುಂದಕ್ಕೆ ಹೋಗ್ಬೋದು. ಏನಂತ, ನಮ್ಮಲ್ಲಿ ರಜೋಗುಣದ ಭಾವಗಳಿರುತ್ತೆ, ತಮೋಗುಣದ ಭಾವನೆಗಳಿರುತ್ತೆ, ಭಕ್ತಿ ಬಂದ್ರೆ ಹೋಗುತ್ತೆ. ಅರ್ಥ ಆಯ್ತಲ್ಲ, ಆಯ್ತಾ, ಮಾಡಿಸ್ತೇನೆ. ಶಬ್ದ ಹೇಗಿರುತ್ತೆ, ನಮ್ಮಲ್ಲಿ ರಜೋಗುಣದ ಭಾವನೆ ಅಂದರೆ ಏನು, ತಮೋಗುಣದ ಭಾವನೆ ಅಂದರೆ ಏನು, ಸತ್ವಗುಣದ ಭಾವನೆ ಅಂದರೆ ಏನು, ಮೂರು ಗುಣಗಳು ನಮ್ಮಲ್ಲಿದ್ದೇ ಇರುತ್ತೆ. ಸತ್ವಗುಣ, ರಜೋಗುಣ, ತಮೋಗುಣ, ಮೂರು ಇದ್ದೇ ಇರುತ್ತೆ. ಈ ಸತ್ವಗುಣದಲ್ಲಿ, ಈ ಮೂರು ಗುಣದಲ್ಲೂ ಕೂಡ ಎರಡೆರಡು ಗ್ರೇಡೇಷನ್ ಭಾಗಗಳು, ಸೂಕ್ಷ್ಮ ಸ್ಥೂಲ. ಸತ್ವಗುಣದಲ್ಲಿ ಸ್ಥೂಲ ಸತ್ವಗುಣ, ಸೂಕ್ಷ್ಮ ಸತ್ವಗುಣ ಅಂತಿದೆ. ನೀವು ಬಂದ್ರ, ಇವಾಗ ಬರಲಿಕ್ಕೆ ಮೊದಲು ದೇವರ ನಮಸ್ಕಾರ ಮಾಡಿಕೊಂಡು ಬಂದ್ರ, ಹಾಗೆ ಬಂದ್ರ ನಮಸ್ಕಾರ ಮಾಡಿಕೊಂಡು ಬಂದ್ರ, ದೇವರೆದುರಿಗೆ ನಿಂತಾಗ ಏನಾದ್ರೂ ಚೂರು ಭಕ್ತಿ ತರ ಬಂತ, ಏನು ಸ್ವಾಮಿ ಅಂತ ಚೂರು ಒಳಗೆ ಭಾವನೆ, ಅದು ಸೂಕ್ಷ್ಮ ಸತ್ವಗುಣ ಕೊಡುತ್ತೆ. ದೇವರ ಕುರಿತಾಗಿ ಒಳ್ಳೆ ಜ್ಞಾನ, ಭಕ್ತಿ ಇವೆಲ್ಲ ಕೊಡೋದು ಸತ್ವಗುಣದ ಸೂಕ್ಷ್ಮ ಭಾಗ. ಅವರು ದೇವರ ಕುರಿತು ಒಳ್ಳೆ ನಿಜವಾದ ತಿಳುವಳಿಕೆ ತಂದು ಕೊಡುತ್ತೆ. ಇನ್ನ ಸತ್ವಗುಣದ ಸ್ಥೂಲ ಭಾಗ ಅದೇನು ಮಾಡುತ್ತೆ ನಮಗೆ, ಅದರ ಆಕ್ಟಿವಿಟಿ ಜೀವನದಲ್ಲಿ ಹೇಳುತ್ತಾ ಇದ್ದಾರೆ. ಈಗ ನೋಡಿ, ಆ ಮನೆಯಲ್ಲಿ ಬೆಂಕಿ ಇದೆ, ಹೇಗೆ ಗೊತ್ತಾಗುತ್ತೆ? ಅಲ್ಲ ರೀ, ಹೊಗೆಯಿಂದಲ್ವಾ, ಎಲ್ಲಿಂದ ಹೊಗೆ ಬರುತ್ತೋ ಅಲ್ಲಿ ಬೆಂಕಿ ಇದೆ ಅಂತ ಗೊತ್ತಾಗುತ್ತೆ. ಹಾಗೆ ಇವರಲ್ಲಿ ಯಾವ ಗುಣದ ಕೆಲಸ ಆಗ್ತಾ ಇದೆ ಅಂದ್ರೆ ಅದರ ಆಕ್ಟಿವಿಟಿ ನೋಡಿ ಅದರಲ್ಲಿ ಈ ಗುಣದ ಕೆಲಸ ಆಗ್ತಾ ಇದೆ ಅಂತ ನಮ್ ಕನ್ಫರ್ಮೇಶನ್ ಬರುತ್ತೆ. ಯಾರಾದ್ರೂ ದೇವರ ದೇವಿಂದು ಸ್ವಾಮಿ ಎಂದು ಭಕ್ತಿ ನಮಸ್ಕಾರ ಮಾಡಿ ಮಾಡ್ತಾ ಇದ್ರೆ ಸತ್ವಗುಣದ ಸೂಕ್ಷ್ಮ ಭಾಗದ ಕೆಲಸ ಮಾಡ್ತಾ ಇದೆ. ಹಾಗೆ ಸತ್ವಗುಣದ ಸ್ಥೂಲ ಭಾಗದ ಕೆಲಸ ಎಲ್ಲಿ ಅಂದ್ರೆ ಹೊರಗಿನ ಪದಾರ್ಥಗಳಿವೆಯಲ್ಲ, ಟಿವಿ, ಸೆಲ್ ಫೋನು, ಅದು ಇದು ನಾನಾ ಪದಾರ್ಥಗಳು, ಇದರ ಬಗ್ಗೆ ಸರಿಯಾದ ತಿಳುವಳಿಕೆ ಬರುತ್ತೆ. ಇವತ್ತು ಮನೆಯಲ್ಲಿ ಕೂತಿದ್ದಾಗ ನಮ್ಮನೆಯಲ್ಲಿ ಏನೋ ಸೆಲ್ ಫೋನ್ ಇದೆ, ಓಲ್ಡ್ದು ಅಂದ್ರೆ ಮೊನ್ನೆನೆ, ಸೆಲ್ ಫೋನಲ್ಲಿ ಓಲ್ಡ್ ಆಗಬೇಕು ಅಂದ್ರೆ ವರ್ಷಗಳಗಟ್ಟಲೆ ಬೇಕಾಗಿಲ್ಲ, ಒಂದ್ ದಿವಸ ಕಳೆದ್ರೆ ಓಲ್ಡ್ ಆಗುತ್ತದೆ. ಯಾಕೆ, ಹೊಸ ಮಾಡಲ್ ಇನ್ನೊಂದು ಬಂದಿರುತ್ತೆ, ಇದು ಓಲ್ಡ್. ಹಾಗೆ ಮನೆಯಲ್ಲಿ ಕೂತಿದ್ದೀರಾ, ನಿಮ್ ಪಾಡಿ ನೀವಿದ್ದೀರಾ, ಇದಕ್ಕಿದ್ದಂಗೆ ಫೋನ್ ಬಂತು ನಿಮ್ ಫ್ರೆಂಡಿಂದ, ಏ ಇವತ್ತು ಬಹಳ ಫಸ್ಟ್ ಕ್ಲಾಸ್ ಆಗಿದೆ, ಸೆಲ್ ಫೋನ್ ಬಂದಿದೆ. ನೋಡಿ, ಇನ್ಫಾರ್ಮೇಶನ್ ಎಲ್ಲ ಕಲೆಕ್ಟ್ ಆಗ್ತಾ ಇದೆ. ಈ ಸೆಲ್ ಫೋನು ಮುಟ್ಲೂ ಬೇಕಾಗಿಲ್ಲ, ನೋಡಿದ್ರೆ ಸಾಕು ಆನ್ ಆಗುತ್ತೆ. ಎಲ್ಲ ಕೊಟ್ಟ ಕೂಡಲೇ ಹೌದಾ ಬಂತು, ತಲೆಯಲ್ಲಿ ಬಂತು. ಬಂದ ಕೂಡಲೇ ಏನ್ ಬರುತ್ತೆ ಹೇಳಿ, ಜ್ಞಾನ ಬಂದ ಕೂಡಲೇ ಬರೋದೇನು, ಇಚ್ಛಾ ನಾನೂ ತಂದುಕೊಂಡ್ರೆ ಚೆನ್ನಾಗಿರುತ್ತೆ. ಇಮ್ಮಿಡಿಯೇಟ್ ಸ್ಟೆಪ್, ಬಂದ ಕೂಡಲೇ ಏನಾಗುತ್ತೆ, ಇಮ್ಮಿಡಿಯೇಟ್ ಸ್ಕೂಟರ್ ಸ್ಟಾರ್ಟ್, ಅಂಗಡಿಗೆ ಹೋಗಿದ್ದು, ಅದು ಹೇಳಿದ್ದು, ತಂದದ್ದೇ ಆಯಿತು. ಇಷ್ಟಕ್ಕೂ ಕಾರಣ ಯಾವುದು, ನಮಗೆ ಅದರ ತಿಳುವಳಿಕೆ ಬಂದದ್ದು, ಸರಿಯಾದ ತಿಳುವಳಿಕೆ ಬಂತು. ಆ ತಿಳುವಳಿಕೆ ಯಾವುದರಿಂದ ಬಂತು, ಸತ್ವಗುಣದ ಸ್ಥೂಲ ಭಾಗದಿಂದ ಬಂತು. ಹಾಗೆ ರಜೋಗುಣದಲ್ಲೂ ಕೂಡ ಸೂಕ್ಷ್ಮ ಭಾಗ ಅಂತಿದೆ. ದೇವರ ಕೆಲಸಗಳೇ ಮಾಡುವುದು, ದೇವರ ಚಿಂತನೆ ಮಾಡುವುದು, ಆ ಕೆಲಸಗಳಲ್ಲೇ ತೊಡಗಿದ್ರೆ ರಜೋಗುಣದ ಸೂಕ್ಷ್ಮ ಭಾಗ ಕೆಲಸ ಮಾಡುತ್ತಾ ಇದೆ ಅಂತ ಅರ್ಥ. ಹಾಗೆ ರಜೋಗುಣದ ಸ್ಥೂಲ ಭಾಗ ಜಾಸ್ತಿ ಕೆಲಸ ಮಾಡಿದರೆ ಹೊರಗಿನ ಆಕ್ಟಿವಿಟಿ ಜಾಸ್ತಿ ಇರುತ್ತೆ. ಕೆಲವರು ಹೇಳ್ತಾ ಇರ್ತಾರೆ, ನಮ್ಮವರು ಒಂದು ಕ್ಷಣ ಸುಮ್ಮನೆ ಇರಲ್ಲ. ಏನಪ್ಪ, ಆ ತೆಗೆದದ್ದೇ ತೆಗೀತಾರೆ, ಒರೆಸಿದ್ದೇ ಒರೆಸ್ತಾರೆ, ಮಾಡಿದ್ದೇ ಮಾಡುತ್ತಾರೆ. ಹೌದಾ? ಎಲ್ಲ ಮನೆಯಲ್ಲಿ ನೋಡ್ತಾ ಇರ್ತೀವಿ, ಆಕ್ಟಿವಿಟಿ, ಫಿಸಿಕಲ್ ಆಕ್ಟಿವಿಟಿ ತುಂಬಾ ಇರುತ್ತೆ. ದೇವರದ್ದಲ್ಲ, ಮಿಕ್ಕದ್ದು ತುಂಬಾ ಇರುತ್ತೆ. ಒಂದು ಕ್ಷಣ ಸುಮ್ಮನೆ ಕೂಡ್ಲಿಕ್ಕೆ ಆಗಲ್ಲ ಅವರಿಗೆ. ಯಾಕೆ? ರಜೋಗುಣದ ಸ್ಥೂಲ ಭಾಗ ತುಂಬಾ ಆಕ್ಟಿವ್ ಆಗಿದೆ, ಏನು ಒಂದು ಕ್ಷಣ ಕೊಡ್ಲಿಕ್ಕೆ ಆಗಲ್ಲ. ಹಾಗೆ ತಮೋಗುಣದ ಸೂಕ್ಷ್ಮ ಭಾಗ ಆಕ್ಟಿವೇಟ್ ಆದರೆ ಏನಾಗುತ್ತೆ ಅಂದ್ರೆ, ಇಷ್ಟರವರೆಗೆ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ, ಏನು ಬಿಟ್ರೆ ಸಾಕು ದೇವಸ್ಥಾನಕ್ಕೆ ಬಂದಿಲ್ಲೇ ಕೊಡ್ತಾ ಇರ್ತಾರೆ. ಬಹಳ ಜನ ನೋಡ್ತೀವಿ ದೇವಸ್ಥಾನಕ್ಕೆ ಬಂದವರು, ಅಲ್ಲಿದ್ದವರು ಬಾಗಿಲು ಹಾಕ್ತಾ ಇದೀವಿ ದಯವಿಟ್ಟು ಹೋಗಿ ಅಂದ್ರು ಕೂಡ ಹೋಗಲ್ಲ. ಕೆಲವರು ಅಲ್ಲೇ ಸುತ್ತಾಕ್ತಾ ಇರ್ತಾರೆ. ಕೆಲವರು ನೋಡ್ತಾ ಇರ್ತೀವಿ, ಹೇಳ್ತಾ ಅಯ್ಯೋ ಹೋಗೋದಿಲ್ರಿ ಇವರು ಮನೆಗೆ, ದೂಡಬೇಕಾಗುತ್ತೆ ನಮಗೆ. ಆದರೆ ಅಂಥವರೇ ಅವರ ಕುರಿತು ಅವರ ಮನೆಯವರು ಹೇಳಿದ್ದೇನು ಅಂದ್ರೆ, ಹೀಗಿರ್ತಾ ಇದ್ದವರು ಇವಾಗ ದೇವಸ್ಥಾನಕ್ಕೆ ಹೋಗೋದೇ ಇಲ್ಲ, ದೇವರಂದ್ರೆ ಆಗೋದೇ ಇಲ್ಲ, ಡೆಡ್ಲಿ ರಿವರ್ಸ್ ಆದರು. ಯಾಕಪ್ಪ ಹಾಗಾದರು ಅಂದ್ರೆ, ತಮೋಗುಣದ ಸೂಕ್ಷ್ಮ ಭಾಗ ಕೆಲಸ ಮಾಡ್ಲಿಕ್ಕೆ ಶುರುವಾಯಿತು. ದೇವರು ಬೇಡ, ದೇವ ಬೇಡ, ಏನು ಬೇಡ, ಎಲ್ಲ ಶುರುವಾಯಿತು. ಹಾಗೆ ತಮೋಗುಣದ ಸ್ಥೂಲ ಭಾಗ ಕೆಲಸ ಮಾಡ್ಲಿಕ್ಕೆ ಶುರುವಾಯಿತಾ, ಅವಾಗ ಏನಾಗುತ್ತೆ, ಹೊರಗೆ ತಿರುಗಾಡುವ ಕಾಣಿಸುವ ಪ್ರಪಂಚ ಏನಿದೆ ಇದರ ಬಗ್ಗೆ ತಪ್ಪು ತಿಳುವಳಿಕೆ ಬರಲಿಕ್ಕೆ ಶುರು ಮಾಡುತ್ತೆ. ತಪ್ಪು ತಿಳುವಳಿಕೆ, ಮರ್ತು ಹೋಗೋದು, ಇವೆಲ್ಲ ಆಗ್ತಾ ಇರುತ್ತೆ. ಮರ್ತು ಹೋಗೋದು ಅಂದ್ರೆ ನಮಗೂ ಆಗ್ತಾ ಇರುತ್ತೆ. ನಾವು ಎರಡು ಮೂರು ಕಡೆ ಪ್ರವಚನಕ್ಕೆ ಹೋಗ್ತಾ ಇರ್ತೇವೆ, ಒಂದೊಂದ್ಸಲ ಏನಾಗ್ತಾ ಇರುತ್ತೆ, ತಲೆಯೆಲ್ಲ ಇರುತ್ತೆ, ಹೋಗ್ತಾ ಇರ್ತೇವೆ, ಎರಡು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಹೋಗ್ಬೇಕಾಗಿದ್ದು ಈಚ್ ಕಡೆ ಹೋಗ್ಬೇಕು, ಈಚ್ ಕಡೆ ಹೊರಟು ಹೋಗಿರ್ತೇವೆ, ಅರ್ಧ ಹಾದಿ ಹೋದ್ಮೇಲೆ ನೆನಪಾಗುತ್ತೆ ಹೌದಲ್ಲ ಆಚೆ ಹೋಗ್ಬೇಕು ಅಂತ. ಅಲ್ಲಿಂದ ಬರೋ ಹೊತ್ತಿಗೆ ಇವ್ರು ಕೇಳ್ತಾರೆ, ಯಾಕೆ ಆಚಾರ ಲೇಟ್ ಆಯ್ತು ಅಲ್ವಾ. ಇದೇ ತರ ಈ ತಮೋ ಗುಣದ ಸೂಕ್ಷ್ಮ ಸ್ಥೂಲ ಭಾಗ ಕೆಲಸ ಮಾಡಲಿಕ್ಕೆ ಶುರು ಆಯಿತಾ, ಇದ್ದದ್ದೇ ಮರೆತು ಹೋಗುತ್ತೆ, ಇಲ್ಲ ತಪ್ಪು ತಿಳದೇ ಬಿಡುತ್ತೇವೆ, ಇಲ್ಲದ್ದನ್ನ ತಿಳ್ಕೊಂಡು ಹೋಗಿರ್ತೇವೆ. ಅದು ಆ ತರ ಒಬ್ಬರ ಕುರಿತು ಇಲ್ಲದ್ದನ್ನ ತಿಳಿಯೋದು, ಅದೇ ಕನ್ಫರ್ಮ್ ಆಗಿಬಿಡೋದು, ಇವೆಲ್ಲ ಈ ತಮೋ ಗುಣದ ಕೆಲಸಗಳು. ಇದು ಈ ರೀತಿಯಾಗಿ ನಮ್ಮಲ್ಲಿ ದೇವರ ಕುರಿತು ಭಕ್ತಿ ಎಂಬುದು ಭಗವಂತನ ಮೇಲೆ ಇಷ್ಟ, ಇಷ್ಟರವರೆಗೆ ಇಷ್ಟ ಹುಟ್ಟಲಿಲ್ಲ, ದೇವರನ್ನ ನೆನೆದು 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 ಆಗ ದೇವರಂದ್ರೆ ಇಷ್ಟ ಹುಟ್ಟಲಿಕ್ಕೆ ಶುರು ಆದಾಗ ನಮ್ಮಲ್ಲಿ ಏನು ತಮೋ ಗುಣದ ರಜೋಗುಣದ ಕೆಲಸಗಳೇನಿವೆ ಬೇಡದ್ದೆಲ್ಲ ಆಗ್ತಾ ಇರುತ್ತಲ್ಲ ಅದನ್ನೆಲ್ಲ ನಿಲ್ಲಿಸಿ ಬಿಡುತ್ತಾ ಬರುತ್ತಂತೆ. ಕೇವಲ ದೇವರ ಚಿಂತನೆ, ದೇವರ ಕುರಿತಾದ ಕಾರ್ಯಗಳೇ ಆಗುತ್ತೆ. ಅವಾಗ ನಿಮ್ ಸಂಶಯ ಬರುತ್ತೆ, ಅಯ್ಯಪ್ಪ ಈ ಭಕ್ತಿ ಬಂದ್ರೆ 24 ಗಂಟೆ ಮನೆಯಲ್ಲಿ ದೇವರ ಮುಂದೆ ಕೂಡಬೇಕಾ, ದೇವರ ಕೆಲಸವೇ ಮಾಡಬೇಕಾ ಅಂದ್ರೆ, ಏನಿಲ್ಲ ಮಾಡಿದ ಕೆಲಸವೆಲ್ಲ ದೇವರದ್ದೇ ಅಂತ ಆಗ್ತಾ ಬರುತ್ತೆ. ಇವಾಗ ದೇವರ ಕೆಲಸ 1 ಗಂಟೆ, ನಮ್ಮ ಕೆಲಸ 24 ಗಂಟೆ ಅಂತ ನಾವು ಇಟ್ಕೊಂಡಿರ್ತೀವಿ, ಹೌದ್ ತಾನೆ? ದೇವರದ್ದು ದೇವರ ಮನೆ ಸಾರಿಸೋದು, ಬೆಳೆಯೋದು, ದೇವರ ಚಿಂತನೆ ಮಾಡೋದು, ಇವೆಲ್ಲ 1 ಅವರ್, ಮಿಕ್ಕದ್ದೆಲ್ಲ ನಮ್ದು. ಅವಾಗ ಹಾಗಲ್ಲ, ಮಾಡಿದ್ದೆಲ್ಲ ದೇವರ ಪೂಜೆ. ಯಾಕೆ? ಎಲ್ಲಿ ನೋಡಿದರೂ ದೇವರೇ ಸ್ಮರಣೆ ಬರ್ತಾ ಇರ್ತಾರೆ. ಯಾವ್ದು ಅಡಿಗೆ ಮಾಡಿದ್ರು ದೇವರ ಪೂಜೆ, ಆಫೀಸಿಗೆ ಹೋದ್ರು ದೇವರ ಪೂಜೆ, ತಿರುಗಿದ್ರು ಕೂತರು ಎದ್ದರು ನಿಂತರು ಎಲ್ಲ ದೇವರ ಪೂಜೆ ಆಗುತ್ತೆ. ಅವಾಗ ಜೀವನ ಬಹಳ ಸುಲಭ ಆಗ್ತಾ ಬರುತ್ತೆ. ನಮಗೆ ಪಕ್ಕದಲ್ಲಿ ತಾಯಿಯಂತೆ ಕರಕೊಂಡು ಹೋಗುವಂತಹ ಮಹಾನುಭಾವ ಭಗವಂತ ನಮಗೆ ಸಿಕ್ಕು ಬಿಡುತ್ತಾನೆ. ಅಷ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಭಕ್ತಿ ಪ್ರವೃತ್ತ ಆತ್ಮ ರಜಸ್ತಮೋಪಹ, ನಮ್ಮ ಒಳಗಿರತಕ್ಕಂಥ ರಜೋಗುಣದ ಕಾರ್ಯವನ್ನ, ರಜೋಗುಣದ ಕಾರ್ಯ ಅಂದ್ರೆ ನೋಡಿದು ಬೇಡದ್ದನ್ನೇ ಮಾಡ್ತಾ ಇರೋದು, ಹಾಗೆ ತಮೋಗುಣದ ಕಾರ್ಯ ದೇವರ ಕುರಿತು ತಪ್ಪಾಗಿ ತಿಳಿಯೋದು, ದೊಡ್ಡವರ ಕುರಿತು ತಪ್ಪಾಗಿ ತಿಳಿಯೋದು, ಸಜ್ಜನರಿಗೆ ದೂರ ಆಗೋದು, ಹಾಗೆ ಎಲ್ಲ ತಪ್ಪು ತಿಳುವಳಿಕೆಯಿಂದ ಜೀವನವೇ ಧ್ವಂಸ ಆಗೋದು, ಇದರಿಂದ ನಮ್ಮನ್ನ ರಕ್ಷಣೆ ಮಾಡುತ್ತೆ ಭಕ್ತಿ. ಹೌದ್ ತಾನೆ? ಇದನ್ನು ಹೇಳುತ್ತಾರೆ. ತಸ್ಯೈವಮ್ಮೆ ಅನುರಕ್ತಸ್ಯ ಪ್ರಶ್ರಿತಸ್ಯ ಹತೈನ ಸಹ ಶತಧಾನಸ್ಯ ಬಾಲಸ್ಯ ದಾಂತಸ್ಯ ಅನುಸರಸ್ಯ ಚ. ಚೆನ್ನಾಗಿ ಹೇಳ್ತಾರೆ. ಒಬ್ಬ ಚಿಕ್ಕ ಹುಡುಗನ ಕುರಿತು ಈ ಲಕ್ಷಣಗಳು ಬರ್ತಾ ಇವೆ ಆ ಹುಡುಗನಲ್ಲಿ. ಹೇಗಿದ್ದಾನೆ? ಅನುರಕ್ತಸ್ಯ, ಚಿಕ್ಕ ಹುಡುಗಾದರೂ ಕೂಡ ದೇವರ ಚಿಂತನೆಯಲ್ಲಿ ಅನುರಕ್ತಿ, ಸದಾ ದೇವರನ್ನೇ ಚಿಂತನೆ ಮಾಡ್ತಾ ಇದ್ದಾನೆ. ಆನಂದ ಬರ್ತಾ ಇದೆ, ಬೇಸರ ಬರ್ತಾ ಇಲ್ಲ. ನಮಗೆ ಒಂದು ಗಂಟೆ ದೇವರ ಸ್ಮರಣೆಯಿಂದ ಕೂಡ್ತೀವಿ, ಭಜನೆಗೋ ಪಾರಾಯಣಕ್ಕೋ ಪೂಜೆಗೋ ಜಪಕ್ಕೋ ಕೂಡ್ತೀವಿ. ಆ ಗಂಟೆ ಆದ ಮೇಲೆ ಗಂಟೆವರೆಗೂ ಮಾಡಬೇಕೆಂಬ ಹಂಬಲ, ಗಂಟೆ ಆಯಿತಾ ಮುಗಿಸಬೇಕೆಂಬ ಹಂಬಲ, ಸಾಕಿನ್ನ ಮುಗಿಸೋಣ ಅಂತ ಹೇಳಿ. ಹಾಗಲ್ಲ, ಸದಾ ಅದರಲ್ಲಿನ ಬೇಸರ ಬರಲೇಬಾರದು. ಆ ಥರ ಇರುವುದು ಅನುರಕ್ತಿ ಅಂತ ಹೇಳುತ್ತಾರೆ. ತಸ್ಯೈವಮ್ಮೆ ಅಲ್ಲ, ಅನುರಕ್ತಿ ಎಂಬುದಕ್ಕೆ ಎಕ್ಸಾಂಪಲ್ ಬೇಕಾ ನಿಮ್ಗೆ? ಎಷ್ಟು ಕಾಲ ಮಾಡಿದ್ರೂ ಕೂಡ ಇನ್ನ ಬೇಕು 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 ಅಂತಿರ್ಬೇಕು ಅಂತ ಅದು ನಿಮ್ಮ ಜೀವನದಲ್ಲಿ ಎಲ್ಲಾದ್ರೂ ಬಂತ? ಟಿವಿ ನೋಡ್ತಾ ಇರ್ತೀರಿ, ಎಂದಾದ್ರೂ ಬೇಡ ಅಂತ ಬಂತ? ಸೀರಿಯಲ್ ನೋಡ್ತಾ ಇರ್ತಾರೆ, ಒಂದಾದ ಮೇಲೆ ಒಂದು, ಏನು ಅನಾದಿ ಕರ್ಮ ಪ್ರವಾಹದಂತೆ ಬರ್ತಾ ಇರುತ್ತೆ. ಹಿಂದಿ ಸೀರಿಯಲ್ ಚಾನೆಲ್ಗಳು ಒಂದು ನೂರು ಇರುತ್ತೆ, ಆ ಚಾನೆಲ್ನಲ್ಲಿ ಬರುವಂತ ಆ ಸೀರಿಯಲ್ಗಳು ನೂರಾರು ಇರುತ್ತೆ. ಏನು ಪ್ರವಾಹದಂತೆ ಬರ್ತಾ ಇದ್ರೆ ಆ ಪಕ್ಕದಲ್ಲಿದ್ದವರು ಕರೆದು 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 ಬರುವುದೇ ಇಲ್ಲ, ಅದನ್ನೇ ಅಂಟುಕೊಂಡ್ಬಿಟ್ಟಿರ್ತಾರೆ. ಹೌದು ತಾನೆ? ಮನೆಯಲ್ಲಿ ಪಕ್ಕಕ್ಕಿದ್ದವರಿಗೆ ಬಿ ಪಿ ಫುಲ್ ರೈಸ್ ಆಗ್ತಾ ಇರುತ್ತೆ. ಅವರು ಬರಲ್ಲ, ಇವರು ಬಿಡಲ್ಲ, ಏನೂ ಇಲ್ಲ. ಒಂದು ಹಾಲು ಕುಡಿಬಾಪ್ಪ ಅಂತ ಇವರು ಕರೀಲಿಕ್ಕೆ ಶುರು ಮಾಡುತ್ತಾರೆ. ಆ ಕರೆದತ್ತು ಇನ್ನ ಈ ಕೂತವರಿಗೆ ಬಿ ಪಿ ಜಾಸ್ತಿ ಆಗಿ ಕೋಲ್ ತಗೊಂಡು ಹೊಡೆಯೋ ಪರ್ಯಂತ ಹೋಗ್ಬಿಡುತ್ತೆ. ಅವರ ಬರಲ್ಲ, ಇವರ ಬಿಡಲ್ಲ, ಆ ಥರ ಮನೆಯಲ್ಲಿ ನೋಡ್ತಾ ಇರ್ತೇವೆ. ಅದಕ್ಕಲ್ವ, ಯಾಕೆ ಅನುರಕ್ತಿ ನಮ್ಮ ಜೀವನದಲ್ಲಿ ಇದೆ. ಯಾವುದಕ್ಕೊರೆ ಸ್ಟಿಕ್ ಆಗ್ಬಿಡ್ತೀವಿ ಅದಕ್ಕೇನೆ ಹಿಡ್ಕೊಂಡ್ಬಿಡ್ತಾರೆ. ಮತ್ತೆ ದೇವರಲ್ಲಿ ಮಾತ್ರ ಇಲ್ಲ, ಈ ಹುಡುಗನಿಗೆ ದೇವರಲ್ಲಿ ಬಂತು. ನಮಗೆ ಬರಬೇಕಾಗಿದ್ದು ಅನುರಕ್ತಸ್ಯ ಪ್ರಶ್ರಿತಸ್ಯ, ಇಂಥ ಜೀವನದಲ್ಲಿ ಎಂದೂ ಸಿಗದೇ ಇರುವ ಅಪರೂಪದ ದೇವರ ಪರಿಚಯ ಮಾಡಿಕೊಟ್ಟಂತಹ ಜ್ಞಾನಿಗಳ ಬಗ್ಗೆ ತಲೆ ಬಾಗಿದ್ದಾನೆ. ಇಂಥವರು ಸಿಗೋದೇ ಇಲ್ಲ, ಸಿಕ್ಕಿದ್ದಾರೆ. ಇಂಥವರ ಬಗ್ಗೆ ಗೌರವಪೂರ್ವಕವಾದ ಅವನತಿ ಅಂದ್ರೆ ಭಗವಂತನ ಆ ಸನ್ನಿಧಾನವಿದೆ ಅಂತ ತಲೆ ಬಾಗಿದ್ದಾನೆ. ಪ್ರಶ್ರಿತಸ್ಯ ಹತೈನ ಸಹ ಅಂದ್ರೆ ಇದು ತಲೆಬಾಗಿರೋದು ಅಂದ್ರೆ ಎರಡು ರೀತಿ. ಕೆಲವರು ತಲೆಬಾಗಿರ್ತಾರೆ, ಮನಸ್ಸು ಬಾಗಿರಲ್ಲ. ತಲೆ ನಮಸ್ಕಾರ ರೀ ಅಂತಾರೆ, ಒಳಗೆ ಸಾಕಪ್ಪ ಇವರು ಒಳಗಿರುತ್ತೆ. ಆಗಲ್ಲ, ತಲೆಯೂ ಬಗ್ಗಿರಬೇಕು, ಮನಸ್ಸೂ ಬಗ್ಗಿರಬೇಕು. ಪ್ರಶ್ನಿತಸ್ಯ ಹತೈನ ಸಹ, ಎಲ್ಲಾ ಪಾಪಗಳು ಹೋಗಿಬಿಟ್ಟಿವೆ. ಪಾಪಗಳು ಹೋದ ಕೂಡಲೇ ಪ್ರಶಾಂತರಾಗ್ತಾರೆ. ಶ್ರದ್ಧಾನಸ್ಯ, ಯಾವಾಗ್ಲೂ ಅವರು ಹೇಳುವ ವಿಷಯದಲ್ಲಿ ಏನು ಕೆಲಸ ಇದ್ರೂ ಶ್ರದ್ಧೆಯಿಂದ ಮಾಡುತ್ತಾ ಇದ್ದಾನೆ. ಇಷ್ಟು ಹೇಳಿದ್ದು ಯಾರ ಕುರಿತು? ಬಾಲಸ್ಯ, ಚಿಕ್ಕ ಹುಡುಗ. ಚಿಕ್ಕ ಹುಡುಗನ ಲಕ್ಷಣ ಏನು ಅಂದ್ರೆ ಯಾವಾಗೂ ಆಟದಲ್ಲೋ ಇನ್ನೊಂದರಲ್ಲೋ ಬಿದ್ದಿರಬೇಕು. ದಾಂತಸ್ಯ, ಯಾವಾಗ್ಲೂ ಎಲ್ಲ ಬಿಟ್ಟಿದ್ದಾನೆ, ದೇವರನ್ನೇ ಚಿಂತನೆ ಮಾಡುತ್ತಾ ಹೊರಟಿದ್ದಾನೆ. ಅನುಚರಸ್ಯ ಚ, ಯಾವಾಗ್ಲೂ ಅವರ ಹಿಂದೆ ಇರ್ತಾನೆ. ಅವರ ಬಿಟ್ರೆ ನಾನೆಲ್ಲಿ ಸಂಸಾರಕ್ಕೆ ಬೀಳುತ್ತೇನೋ ಅಂತ ಹೆದರತಾ ಇರುವಂತವನಾಗಿದ್ದಾನೆ. ಅಂಥ ನನಗೆ ಇಷ್ಟು ಗುಣಗಳು ಬಂತವರಿಗೆ, ಯಾರಿಗೆ? ನಾರದರಿಗೆ. ದಾಸೀಪುತ್ರರಾಗಿ ಹುಟ್ಟಿದಂಥ ಆ ಮಗುವಿಗೆ ಇಂಥ ಅಪರೂಪದ ಗುಣಗಳು ಬಂದ ಕೂಡಲೇ ಅವರು ನೋಡಿದರಂತೆ, ಓಹೋ ದೇವರ ಕುರಿತು ವಿಶೇಷವಾದ ತಿಳುವಳಿಕೆ. ಇಷ್ಟರವರೆಗೆ ಅವರು ದೇವರ ಕುರಿತೇ ಮಾತಾಡುತ್ತಾ ಇದ್ದರೆ ಆ ಹುಡುಗನಲ್ಲಿ ಇಂಥ ಗುಣಗಳೆಲ್ಲ ಬಂದವು. ಕೇಳಿ ಕೇಳಿ ಕೇಳಿ, ಈಗ ಆ ಜ್ಞಾನದ ಜೊತೆಗೆ ವಿಶೇಷವಾದ ತಿಳುವಳಿಕೆ ಬೇಕು. ದೇವರ ಕುರಿತಾದ ಸ್ಪೆಷಲ್ ಇನ್ನ ಒಳ್ಳೆ ಜ್ಞಾನ ಬೇಕು ಹುಡುಗನಿಗೆ, ಬಂದ್ರೆ ಚೆನ್ನಾಗಿರ್ತಾನೆ ಅಂತ ತಿಳ್ಕೊಂಡ ಅವರು ಏನು ಮಾಡಿದ್ರು? ಜ್ಞಾನಂ ಗುಹ್ಯತಮಂ ಯತ್ತತ್ ಸಾಕ್ಷಾತ್ ಭಗವತೋದಿತಂ ಅನ್ವವೋಚನ್ ಗಮಿಷ್ಯಂತಹ ಕೃಪಯಾ ದೀನವತ್ಸಲಾಹ. ಈ ಎರಡು ಭಾಗ ಮಾಡಿದರು. ಒಂದು, ಇಷ್ಟರವರೆಗೆ ಅವರವರೇ ದೇವರ ಕುರಿತು ಮಾತಾಡಿಕೊಳ್ಳುವಾಗ ದೇವರ ಕಥೆಗಳನ್ನ ಸದಾ ಕೇಳತ್ತ, ಅವರ ಸೇವಾ ಮಾಡುತ್ತಾ, ಆ ಕೇಳಿದ್ದನ್ನೇ ಚಿಂತನೆ ಮಾಡುತ್ತಾ ಇದ್ದದ್ದರಿಂದ ನನ್ನಲ್ಲಿ ಈ ಗುಣಗಳು ಬಂದುವು. ಹೀಗೆ ನಾನಿದ್ದೆ, ನನಗೆ ಆಸಕ್ತಿ ಬಂತು ದೇವರಲ್ಲಿ. ಅಂಥ ಕಾಲಕ್ಕೆ ನನಗೆ ಇನ್ನಷ್ಟು ದೇವರ ಕಡೆಯೇ ಹೋಗುವಂಥ ಭಗವಂತನ ವಿಶೇಷ ಜ್ಞಾನವನ್ನ ಕೊಟ್ರು. ಏನು ಸಾಮಾನ್ಯ ಜ್ಞಾನ ಅಂದ್ರೇನು, ವಿಶೇಷ ಜ್ಞಾನ ಅಂದ್ರೆ ಏನು ಚೂರು ನೋಡೋಣ. ಎಲ್ಲರಿಗೂ ಗೊತ್ತು, ಒಂದು ಬಾಳೆಹಣ್ಣು ಯಾವುದೋ ಹಣ್ಣು ಅಡಿಗೆಯೋ ದೇವರ ಮುಂದಿಟ್ಟು ಕೃಷ್ಣಾರ್ಪಣ ಅಂದ್ರೆ ದೇವರು ತಗೊಳ್ತಾರೆ ಅಂತ ಗೊತ್ತು. ಇದು ಸಾಮಾನ್ಯ ಜ್ಞಾನ, ಹೌದು ಚೆನ್ನಾಗಿ ಗೊತ್ತು, ಎಲ್ಲರೂ ಮಾಡೋದದೆ. ವಿಶೇಷ ಅಂದ್ರೆ ಅದ್ ಹೇಳುತ್ತಾರೆ ಆಚಾರ್ಯ, ಹೌದಾ? ಒಳಗೆ ನೈವೇದ್ಯ ಮಾಡ್ತಾರಲ್ಲ ಆಚಾರ, ಅವ್ರನ್ನ ಕೇಳಿ, ನೀವು ನಮ್ಮ ತರ ಪದಾರ್ಥ ದೇವರ ಮುಂದೆ ಇಟ್ಟು ಒಂದು ಕೊಡ ನೀರು ತಗೊಂಡು ಸುತ್ತು ಹಾಕಿ ಗೋವಿಂದ ಅಂತ ಕೈ ಮುಗಿತೀರಾ, ಇನ್ನೇನಾದರೂ ಮಾಡ್ತೀರಾ ಅಂತ ಕೇಳಿದರೆ ಅವರು ಹೇಳುತ್ತಾರೆ, ಬರೇ ಸುತ್ತು ಕೊಡ ನೀರು ಹಾಕಿ ಕೃಷ್ಣಾರ್ಪಣ ಅಂಬೋದಲ್ಲ, ಏನು ಮಾಡ್ತೀವಿ ಅಂದರೆ ದೇವರಿಗೆ ನಾವು ಕೊಟ್ಟ ಪದಾರ್ಥ ದೇವರು ತಗೊಳ್ಳಲ್ಲ. ಅಯ್ಯೋ ರಾಮ, ನಾವು ಕೊಟ್ಟ ಪದಾರ್ಥ ದೇವರು ತಗೊಳ್ಳಲ್ವಾ? ಮತ್ತು ನಾವೇನು ನೈವೇದ್ಯಕ್ಕೆ ಅಂತ ಒಂದು ಡಜನ್ ಬಾಳೆಹಣ್ಣು ತಂದುವಲ್ಲ ಅಂದ್ರೆ ಅವಾಗ ಹೇಳ್ತಾರೆ, ಈ ಹೊರಗಿನ ಬಾಳೆಹಣ್ಣು ದೇವರು ತಿನ್ನಲ್ಲ, ಅವನು ಜ್ಞಾನ ಆನಂದ ಮೂರ್ತಿ, ಅವನು ತಗೊಳ್ಳೋದೇನು ಅಂದರೆ ಬಾಳೆಹಣ್ಣಿನ ಒಳಗೆ ಆ ದೇವರದ್ದೇ ರೂಪಗಳು ನಿಂತಿರುತ್ತೆ, ರಸ ರೂಪಗಳು ಅಂತ ನಿಂತಿರುತ್ತೆ. ಆ ಅರ್ಚಕರು ಏನು ಮಾಡುತ್ತಾರೆ, ಸ್ವಾಮಿಗಳು ಅರ್ಚಕರು ಏನು ಮಾಡುತ್ತಾರೆ, ಆ ದೇವರಿಗೆ, ಸ್ವಾಮಿ ಈ ಹಣ್ಣಿನೊಳಗೆ ನಿನ್ನದೇ ರೂಪಗಳಿವೆ, ಆ ರೂಪಗಳನ್ನು ನೀ ಸ್ವೀಕಾರ ಮಾಡು, ರಸ ರೂಪಗಳಿವೆ ಅದನ್ನ ಸ್ವೀಕಾರ ಮಾಡು ಅಂದ ಕೂಡಲೇ ಭಗವಂತ ಸಂತೋಷದಿಂದ ಅದರೊಳಗೆ ತನ್ನ ರೂಪ ತಾನು ತಗೊಳ್ತಾನೆ. ಹಣ್ಣು ಹಾಗೇ ಹೊರಗೆ ಬರುತ್ತೆ, ನೈವೇದ್ಯ ಮಾಡಿದ ಕೂಡಲೇ ಹೊರಕ್ಕೆ ನೈವೇದ್ಯದ ಪಾತ್ರೆ ಬರುತ್ತಲ್ಲ, ಚೂರು ನೋಡಿ ಏನಾದ್ರೂ ಕಡಿಮೆ ಆಯ್ತಾ, ಏನು ಒಂದು ಇಂಚು ಕಡಿಮೆ ಆಗಿರಲ್ಲ, ಹಾಗೇ ಪಾತ್ರೆ ಇರುತ್ತೆ. ಮತ್ತೆ ದೇವ್ರು ತಿಂದಿಲ್ಲ ಅಂದ್ರೆ, ದೇವ್ರು ತಿಂದ್ರೆ ಅರ್ಧ ಪಾತ್ರೆ ಆದ್ರೂ ಖಾಲಿ ಆಗಿರ್ಬೇಕಲ್ಲ, ಮತ್ತೆ ಖಾಲಿ ಆದ್ರೆ ನಾವು ಕಳಿಸೋದೇ ಇಲ್ಲ, ನೆಟ್ಟದೇ ಚಿಕ್ಕ ಪಾತ್ರೆಯಲ್ಲಿ ಇಡ್ತೇವೆ, ಅದಕ್ಕೆ ದೇವರು ತಿನ್ನೋದೇ ಇಲ್ಲ. ದೇವರು ಅದರೊಳಗೆ ರಸವನ್ನ ಸ್ವೀಕಾರ ಮಾಡುತ್ತಾನೆ, ರಸವನ್ನ ಸ್ವೀಕಾರ ಮಾಡುತ್ತಾರೆ. ಯಾರೋ ಒಬ್ಬ ಜ್ಞಾನಿಗಳಿದ್ರಂತೆ, ಅವರು ದಿನಾಗ್ಲೂ ಊಟ ಮಾಡುವಾಗ ಕೈಯಲ್ಲಿ ನೀರು ಹಾಕ್ಕೊಂಡು ಒಂದು ಸಲ ಎಲ್ಲಾ ಪದಾರ್ಥಗಳ ಮೇಲೆ ಕೈ ಆಡಿಸಿ ಹೀಗೆ ಆ ಪೋಷಣ ತಗೊಂಡು ಎದ್ದು ಹೋಗ್ತಿದ್ರಂತೆ. ಊಟವೇ ಇಲ್ಲ, ಪದಾರ್ಥ ಅಲ್ಲೇ ಇರ್ತಾ ಇತ್ತು. ಮತ್ತೆ ಅವರೇನು ಬಡಕಳೇನಾಗಿಲ್ಲ, ದಷ್ಟಪುಷ್ಟವಾಗಿ ಚೆನ್ನಾಗಿದ್ದಾರೆ. ಅಡಿಗೆ ಅವನಿಗೆ ಸಂಶಯ ಬಂತಂತೆ, ಇದೇನಿದು, ನೀವು ಊಟವೇ ಮಾಡಲ್ಲ, ಕೈ ಆಡಿಸಿ ನೀರು ತಗೊಂಡು ಹೋಗ್ತೀರಾ, ಏನಿದು? ಅವಾಗ ಅವ್ರು ಹೇಳಿದ್ರಂತೆ, ಹೇಗೋ ನಾನು ಎಂಜಲು ಮಾಡಲಿಲ್ಲ, ಎಲೆಯಲ್ಲಿ ಹಾಗೆ ಇದೆ, ಒಂದು ಕೆಲಸ ಮಾಡಿ, ನೀನೇ ಮಾಡಿದ ಅಡಿಗೆ, ಒಂದು ಐಟಮ್ ತಗೋ, ಆ ಐಟಮ್ ಅಲ್ಲಿ ನನ್ನ ಎಲೆಯಲ್ಲಿದ್ದ ಅದೇ ಪದಾರ್ಥ ಬಾಯಲ್ಲಿ ಹಾಕೋ, ನಿನ್ನ ಅಡಿಗೆ ಮಾಡಿದ ತಟ್ಟೆಯಲ್ಲಿ ಏನು ಪಾತ್ರೆಯಲ್ಲಿರುವ ಪದಾರ್ಥ ಬಾಯಲ್ಲಿ ಹಾಕೋ ಅಂದ್ರು. ಅದು ಹಾಕ್ಕೊಂಡ್ರೆ ಒಳ್ಳೆ ರುಚಿಯಾಗಿದೆ ತಾನು ಮಾಡಿದ್ದು, ಎಲೆಯಲ್ಲಿ ಪದಾರ್ಥ ಅದೇ ಬಡಿಸಿದ್ದು ಬಾಯಲ್ಲಿ ಹಾಕೊಂಡ್ರೆ ಸೊಪ್ಪು ರುಚಿಯೇ ಇಲ್ಲ, ಯಾವ ರಸವೂ ಇಲ್ಲ, ಯಾಕೆ ಸ್ವಾಮಿ ಹೀಗಾಯಿತು? ಅವ್ರು ಹೇಳಿದ್ರಂತೆ, ಅಷ್ಟೇ, ನಾನು ಆ ರಸವನ್ನ ತಪಶಕ್ತಿಯಿಂದ ಸ್ವೀಕಾರ ಮಾಡಿ ಹೋಗ್ತಾ ಇದ್ದೇನೆ, ಅದಕ್ಕೆ ನನಗೆ ಶರೀರಕ್ಕೂ ತಾಕತ್ತು ಬರ್ತಾ ಇದೆ, ಸಿಪ್ಪೆ ಉಳಿತಾ ಇದೆ. ಇವರೇ ಹೀಗೆ ತಗೊಂಡ್ರೆ ನಮ್ಮ ದೇವರು ಹೇಗೆ ತಗೋಬೇಕು, ಹೌದಲ್ವಾ? ಅದಕ್ಕೆ ನಾವು ನೈವೇದ್ಯ ಕಳಿಸಿದ ಪಾತ್ರೆ ಹಾಗೇ ವಾಪಸ್ ಬರುತ್ತೆ, ದೇವರು ಅವರ ಒಳಗಿರುವ ತನ್ನ ರಸವನ್ನ ಸ್ವೀಕಾರ ಮಾಡುತ್ತಾನೆ. ಇವಾಗ ಏನಾಯಿತು, ಮೊದಲು ದೇವರು ತಗೊಳ್ತಾನೆ ಅಂತ ಗೊತ್ತಿತ್ತು, ಪದಾರ್ಥ ಮುಂದೆ ಇಟ್ಟು ಗೋವಿಂದ ಅಂದವು. ಇದು ಸಾಮಾನ್ಯ ಜ್ಞಾನ. ಇನ್ನೊಂದು ಯಾವುದು ಏನಾಯಿತು, ಒಳಗೆ ದೇವರು ಏನು ಮಾಡುತ್ತಾನೆ ತಗೊಂತ, ಇದು ವಿಶೇಷ ಜ್ಞಾನ. ಇಂಥ ಜ್ಞಾನ ಟಾಪ್ ಮೋಸ್ಟ್ ಪಿಚ್, ಅದನ್ನ ಏನಂತಾರೆ, ಅದಕ್ಕೆ ಹೆಸರೇ ಕೊಟ್ಟರು, ದೇವರ ಕುರಿತಾದ ವಿಶೇಷ ತಿಳುವಳಿಕೆ. ಯಾವುದನ್ನ ತಿಳ್ಕೊಂಡ್ರೆ ದೇವರು ನಮ್ಮ ಮೇಲೆ ಪ್ರೀತಿಯಿಂದ ನೋಡುತ್ತಾನೋ, ತಿಳುವಳಿಕೆಯಿಂದ, ಅವನ ತಿಳುವಳಿಕೆ ನಮಗೆ ಜಾಸ್ತಿ ಬಂದ್ರೆ ದೇವರು ನಮ್ಮ ಬಗ್ಗೆ ಸಂತೋಷ ಪಡುತ್ತಾನೆ. ಆ ತಿಳುವಳಿಕೆಯನ್ನ ಕೊಟ್ರಂತೆ. ಆ ತಿಳುವಳಿಕೆಗೆ ಹೆಸರೇನು, ಏನಾದ್ರೂ ಉಂಟಾ, ಎಲ್ಲಾದ್ರೂ ಸಿಗುತ್ತಾ? ಆ ದೇವರ ಕುರಿತಾದ ಗುಹ್ಯವಾದ ಸೀಕ್ರೆಟ್, ದೇವರ ಕುರಿತು ತಿಳ್ಕೊಂಡ್ರೆ ದೇವರು ನಮಗೆ ಅನುಗ್ರಹ ಮಾಡಿಬಿಡುವಂತ ಆ ಸೀಕ್ರೆಟ್ ಏನು ಅಂದ್ರೆ, ಅದರ ಹೆಸರೇ ಭಾಗವತ. ನೋಡಿ, ನಮ್ಮ ಕೈಯಲ್ಲೇ ಇದೆ, ಅದು ಇಂಥದ್ದು ಅಂತ ಗೊತ್ತಿಲ್ಲ, ಗೊತ್ತಿಲ್ಲದೆ ಕೇಳಿಬಿಡ್ತೇವೆ. ಹಾಗಾದರೆ ನಾವು ಭಾಗವತ ಹೇಗೆ ಕೇಳಬೇಕು? ಏನೋ ಕೃಷ್ಣ ಬಂದ, ಬೆಣ್ಣೆ ತಿಂದ, ಹೋದ, ಇದು ಭಾಗವತ ಅಲ್ಲ, ಅದು ಹೇಳಲಿಕ್ಕೆ ಹೊರಟಿಲ್ಲ. ನಮ್ಮ ಮನಸ್ಸಿನಲ್ಲಿ ಪರಿವರ್ತನೆ ಬರುವ ರೀತಿಯಲ್ಲಿ ದೇವರ ವಿಶೇಷ ಏನೋ ಹೇಳಿಕೊಡ್ತಾ ಬರ್ತಾ ಇದೆ ಭಾಗವತ. ಅದು ತಿಳ್ಕೊಂಡವರೇ ನಾರದರು. ಆ ಉಪದೇಶದಿಂದ ದೇವರನ್ನೇ ಕಂಡ್ರು ಸಂತೋಷವಾಗಿದ್ದಾರೆ. ಮತ್ತೆ ನಾವು ಅದೇ ಹಾದಿಯಲ್ಲಿ ಹೋಗ್ಬೇಕಲ್ಲ, ಅದಕ್ಕೆ ಹೇಳುತ್ತಾ ಇದ್ದಾರೆ. ಜ್ಞಾನಂ ಗುಹ್ಯತಮಂ ಯತ್ ತತ್ ಸಾಕ್ಷಾತ್ ಭಗವತೋದಿತಂ. ಇಲ್ಲಿ ಹೇಳ್ತಾರೆ, ಯಾವುದು ಭಗವಂತನೇ ವಿಶೇಷವಾಗಿ ತಿಳಿಸಿಕೊಟ್ನೋ, ನಾನು ಸಿಗಬೇಕಾದರೆ ನನ್ನ ಕುರಿತು ಹೀಗೆ ತಿಳಿಯಿರಿ ಅಂತ ದೇವರೇ ಬ್ರಹ್ಮದೇವರಿಗೆ ಹೇಳಿಕೊಟ್ಟ ವಿಶೇಷವಾದ ಜ್ಞಾನ. ಯತ್ ಜ್ಞಾನಂ ಭಗವತೋದಿತಂ ತತ್ ತತ್ ಅಂದ್ರು. ಏನದು ಅಂದ್ರೆ ಹೇಳ್ತಾರೆ, ಅದನ್ನ ಏನಂತ ಕರೀತಾರೆ, ತತ್ ತತ್ ಅಂದ್ರೆ ಏನದು ಅಂದ್ರೆ ಸೀಕ್ರೆಟ್ ಕೋಡ್ ವರ್ಡ್. ಗಾಯತ್ರಿ ಮಂತ್ರದ ಮೊದಲನೇ ಅಕ್ಷರ ಯಾವುದು? ತತ್ಸವಿತುರ್ವರೆಣ್ಯ ತಕಾರ, ಹೌದಾ? ಪ್ರಚೋದಯಾತ್ ಕೊನೆಯ ಅಕ್ಷರ ತ ಅಂತ ಬಂತು. ಮೊದಲನೇ ಅಕ್ಷರ ಕೊನೆಯ ಅಕ್ಷರ ಸೇರಿಸಿ ಏನಾಗುತ್ತೆ? ತತ್. ತತ್ ಅಂದ್ರೆ ಏನು? ಇಡೀ ಗಾಯತ್ರಿ ಮಂತ್ರ ಕೋಡ್ ವರ್ಡ್ ಅದು. ಓಂ ತತ್ ಸತ್ ಅಂತ ಹೇಳ್ತೀವಲ್ಲ, ಏನರ್ಥ? ಓಂಕಾರ ಪ್ರತಿಪಾದ್ಯವಾದ, ಓಂಕಾರ ಹೇಳುವ ವಸ್ತು ಯಾವುದು? ತತ್. ಗಾಯತ್ರಿ ಮಂತ್ರ ಹೇಳುತ್ತಾ ಇದೆ, ಅದು ಸತ್, ಅದು ಯಾವಾಗೂ ಸತ್ಯವಾಗಿದೆ. ಇದೇ ಓಂ ತತ್ ಸತ್. ತತ್ ಅಂದ್ರೆ ಅವ, ಅವ ಅಂದ್ರೆ ಯಾರು? ಗಾಯತ್ರಿ ಮಂತ್ರ ಹೇಳುವವ. ಗಾಯತ್ರಿ ಮಂತ್ರ ಯಾರ ಕುರಿತು ಹೇಳುತ್ತೋ ಅವ, ಅವನನ್ನೇ ತತ್. ಅದನ್ನು ಹೇಳಿದ್ರು ತತ್. ಆ ಜ್ಞಾನ ಎಂತಾದ್ದು? ಆ ಭಗವಂತನ ಗಾಯತ್ರಿ ಮಂತ್ರದಲ್ಲಿ ಏನು ಜ್ಞಾನ ಕೊಟ್ಟಿದ್ದಾರೆ ಅದನ್ನೇ ವಿಶೇಷವಾಗಿ ದೇವರು ಹೇಳಿದ್ರು, ಅದನ್ನೇ ಇಲ್ಲಿ ಹೇಳುತ್ತಾ ಇದ್ದಾರೆ. ಅನ್ನವೋಚನ್ ಗಮಿಷ್ಯಂತಹ ಕೃಪಯಾ ದೀನವತ್ಸಲಾಹ. ದೀನರಂತೆ, ದೀನರ ಮೇಲೆ ವಾತ್ಸಲ್ಯ ಇರುತ್ತೆ ಇವರಿಗೆ. ಆದ್ದರಿಂದ ಹೇಳಿ ಹೋದರಯ್ಯ ನನಗೆ ಹೋಗುವಂಥವರು. ಅಲ್ಲ, ದೀನವತ್ಸಲಾಹ ಅಂತ ಯಾಕೆ ಹೇಳಿದ್ರು ಅಂದ್ರೆ, ನಾವೇ ದೀನರು, ಇನ್ಯಾರೋ ಅಲ್ಲ. ದೀನರು ಅಂದ್ರೆ ಯಾರು ಅಂದ್ರೆ, ಚೂರು ಸುಖಕ್ಕಾಗಿ ಬೆಟ್ಟದಷ್ಟು ಕಷ್ಟಪಡುವವರೇ ನಾವು ದೀನರು. ಕೃಪಣರು ದೀನರು ಅಂದ್ರೆ ನಾವೇ. ನಮ್ಮ ಮೇಲೆ ತುಂಬಾ ಕರುಣೆ ಇರುತ್ತಂತೆ ಅವರಿಗೆ. ಪಾಪ, ಈ ಸಂಸಾರದಲ್ಲಿ ಸುಖವೇ ಇಲ್ಲ, ಒದಾಡ್ತಾ ಇರ್ತಾರೆ. ದೇವರ ಕಡೆ ಇವರನ್ನ ಕರಕೊಂಡು ಹೋಗಬೇಕು ಅಂತ ಕೃಪೆಯಿಂದ ಅವರು ಹೇಳುತ್ತಾರಂತೆ. ಆ ರೀತಿಯಲ್ಲಿ ವಿಶೇಷವಾಗಿ ಭಗವಂತನ ರಹಸ್ಯವನ್ನ ತಿಳಿಸಿಕೊಟ್ರು. ಯಾರಿಗೆ? ನಾರದರಿಗೆ. ಚಿಕ್ಕ ಮಗುವಾದ ನಾರದರಿಗೆ ಮಹಾನುಭಾವರಾದ ಜ್ಞಾನಿಗಳು ತತ್ವಜ್ಞಾನವನ್ನ ಉಪದೇಶ ಮಾಡಿದರು. ಇಲ್ಲಿ ನೋಡಿ, ನಾನು ಹೇಳ್ತಾ ಇದ್ದೆ, ಒಂದು ವಾರ ಆಯ್ತಾ ಭಾಗವತ ಹೇಳ್ತಾ ಇದ್ದೇನೆ. ನಿಮ್ಮ ಮೇಲೆ ಏನಾದರೂ ಕೆಲಸ ಮಾಡುತ್ತಾ? ಏನು ಕೆಲಸ ಮಾಡಲ್ಲ ಅಲ್ವಾ? ನಾನು ಹೇಳಿದ್ದು ಏನಾದರೂ ಕೆಲಸ ಮಾಡುತ್ತಾ? ಮಾಡಲ್ಲ ಪ್ರಾಯಶಃ. ಅವರು ಹೇಳಿದ್ದು ಮಾಡುತ್ತಂತೆ. ಯಾಕೆ? ಹೇಳುವವರಲ್ಲದು ಕೆಲಸ ಮಾಡಿತ್ತು. ಹೇಳುವವರಲ್ಲಿ ಅದು ಕೆಲಸ ಮಾಡಿತ್ತು. ಆ ಕೆಲಸ ಮಾಡಿದವರು ಹೇಳಿದ ಮಾತು ಇನ್ನೊಬ್ಬರ ಮೇಲೆ ಕೆಲಸ ಮಾಡುತ್ತೆ. ಇದನ್ನೇ ಹೇಳ್ತಾರೆ ಜ್ಞಾನಿಗಳಾದವರು ಅನುಷ್ಠಾನಕ್ಕಿಟ್ಟಿರ್ತಾರೆ, ತಪಶಕ್ತಿ ಇರುತ್ತೆ, ಅದರಿಂದ ಎದರೀಕೃತವರ ಮನಸ್ಸು ಆಕರ್ಷಿತವಾಗಿ ಇದನ್ನ ಮಾಡಬೇಕು ಅಂತ ಬರುತ್ತೆ ಅಂತ ಜ್ಞಾನಿಗಳು ನನಗೆ ಹೇಳಿದರು. ಒಂದು ಸರಿ, ಇವತ್ತು ಭಾಗವತ ನೋಡಿದ್ವಲ್ಲ, ಈ ಭಾಗವತ ನೋಡಿದಾಗ ಒಂದು ವಿಷಯ ಇವತ್ತು ಮನಸ್ಸಿಗೆ ಬಂತ. ಏನದು? ಮನಸ್ಸು ದೇವರಲ್ಲೇ ಇದ್ರೆ ಸಾಕು, ನಾವು ಸಂಸಾರದಿಂದ ದಾಟಿ ಹೋಗ್ತೇವೆ. ಮನಸ್ಸು ದೇವರಲ್ಲೇ ಇರಬೇಕಾದ್ರೆ ಏನು ಮಾಡಬೇಕು? ಸೀಕ್ರೆಟ್ ಹೇಳಿದ್ದೆ ನೋಡಿ, ಹೇಗೆ ಮರ್ತು ಹೋಗುತ್ತೆ. ನಮ್ಮ ಮನೆಗೆ ಹೋದ್ರೆ ಇರುತ್ತಾ? ಹೇಳೋದೇ ಇಲ್ಲ. ದೇವರ ನಾಮ ಸದಾ ಸದಾ ನೆನೆಯೋಣ. ಎಷ್ಟು ಸಲ? ಯಾವಾಗ್ಲೂ. ಅದು ನೀರು ಕುಡಿಯುತ್ತಾ ಇದ್ರು, ಊಟ ಮಾಡತಾ ಇದ್ರು, ತಿರುಗಾಡತಾ ಇದ್ರು, ಏನು ಮಾಡತಾ ಇದ್ರು, ಜಗಳಾಡತಾ ಇದ್ರು, ಏನು ಮಾಡತಾ ಇದ್ರು, ಬಾಯಿಯಿಂದ ದೇವರ ನಾಮ ಸದಾ ಬರ್ತಾ ಇರಲಿ. ಮಾಡ್ತೀರಾ? ಟ್ರೈ ಮಾಡ್ತೀರಾ? ಯಾವತ್ತಿಂದ? ಈಗಲಿಂದ. ವೆರಿ ಗುಡ್. ಯಾಕಂದ್ರೆ ನಾಳೆ ಇರ್ತೀವೋ ಇಲ್ವೋ ನಮ್ಗೆ ಗೊತ್ತೇ ಇಲ್ಲಲ್ಲ, ಎಷ್ಟು ಜನ ಇರ್ತೀವೋ ಏನೋ. ಆದ್ದರಿಂದ ಇವಾಗಿಂದ ಶುರು ಮಾಡೋಣ. ಏನು ಬಿಡಿ ಕಾಸು ಖರ್ಚಿಲ್ಲ, ಅದಕ್ಕೆ ಕಲಶ ಬೇಕಾಗಿಲ್ಲ, ವಸ್ತ್ರ ಬೇಕಾಗಿಲ್ಲ, ಪುರೋಹಿತರು ಬೇಕಾಗಿಲ್ಲ, ಅಡಿಗೆಯವರು ಬೇಕಾಗಿಲ್ಲ, ಏನು ಕಷ್ಟವೇ ಬೇಡ. ಸದಾ ದೇವರ ನಾಮ ಉಚ್ಚಾರ ಮಾಡ್ತಾ ಮಾಡ್ತಾ ಬನ್ನಿ. ಇದೇ ಕೊಟ್ಟದ್ದು ನಾರದರು ವಾಲ್ಮೀಕಿ ಮಹರ್ಷಿಗಳಿಗೆ. ಅವರಿಗೆ ರಾಮಾಂಗಿಕೆ ಬರಲಿಲ್ಲ, ಅದಕ್ಕೆ ಮರಗಳನ್ನು ತೋರಿದ್ರು. ಆ ಮರ ಈ ಮರ ಎನ್ನುವಾಗ ರಾಮ ರಾಮ ಅಂತ ಮರ 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 ಅಂದಾಗ ರಾಮ ಬಂತವರಿಗೆ. ನೋಡಿ ಅಲ್ಲಿ ರಾಮ ಹೀಗಿರ್ತಾನೆ, ಆತ ಹೀಗಿರ್ತಾನೆ, ಏನು ಉಪದೇಶ ಇಲ್ಲ, ಬರೇ ರಾಮ ಅಂತ ಕೊಟ್ರು, ಮರ ಅಂತ ಕೊಟ್ರು, ರಾಮಕ್ಕೆ ಉಳಿಯಿತು. ಆ ರಾಮ 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 ಹೇಳತಾ ಹೇಳತಾ ಮನಸ್ಸಿನಲ್ಲಿ ರಾಮನ ಪ್ರತಿಷ್ಠೆ ಆಯಿತು. ಆ ಬಾಯಿಯಿಂದ ಬಂದ ನಾಮ ಮನಸ್ಸಿನಲ್ಲಿ ದೇವರನ್ನ ತಂದು ನಿಲ್ಲಿಸಿತು, ದೇವರೇ ಸಿಗುವಂತೆ ಮಾಡಿತು. ಮತ್ತೆ ನಮ್ಗೆ ಸಿಗಲ್ವಾ? ಸಿಗುತ್ತಲ್ಲ. ಅದರಿಂದ ನಾವಂತೂ ದುಃಖ ಪಡ್ತಾ ಇರ್ತೇವೆ, ಏನು ಸಾಧನೆ ಆಗ್ತಾ ಇಲ್ಲ, ಏನು ಆಗ್ತಾ ಇಲ್ಲ, ಏನು ಬೇಡ. ಕಲಿಯುಗದಲ್ಲಿ ದೊಡ್ಡ ಸಾಧನೆ ಇದು. ಏನದು ಅಂದರೆ ದೇವರ ನಾಮ ಸದಾ ಸದಾ ನಮ್ಮ ಬಾಯಿಂದ ಬರ್ತಾ ಇದ್ದರೆ ಅದರಷ್ಟು ಪವಿತ್ರ ಮಾಡುವ ವಸ್ತು ಇನ್ಯಾವುದೂ ಇಲ್ಲ. ಆ ರೀತಿಯಾಗಿ ನಾವೆಲ್ಲರೂ ಕೂಡ ಇವತ್ತಿಂದಲೇ ಶುರು ಮಾಡೋಣ, ದೀಕ್ಷೆಯಿಂದ ಶುರು ಮಾಡೋಣ ಅಲ್ವಾ? ಒಂದು ವರ್ಷ ಮಾಡೋಣ. ಅದು ಯಾವ ದಿವಸ? ಬರ್ತ್ಡೇ ಅಂತ ಮಾಡ್ತೀರಲ್ಲ, ಅವತ್ತಿನ ದಿವಸ ದೀಪಗಳೆಲ್ಲ ಉಫ್ ಅಂತ ಶಾಂತ ಮಾಡಿ ಬೇಡ. ದೇವರ ಮುಂದೆ ದೀಪ ಹಚ್ಚಿ ನಮ್ಮದೇ ಆದ ರೀತಿಯಲ್ಲಿ, ಸ್ವಾಮಿ ಒಂದು ವರ್ಷ ನಿನ್ನ ನಾಮ ಸದಾ ಜಪ ಮಾಡಿದೆ, ನಿನಗರ್ಪಿತ ಹರಿಯೇ ಅಂತ ದೇವರಿಗೆ ಕೊಡೋಣ. ಹುಟ್ಟಿದ್ದಕ್ಕೆ ಚೂರು ಗರ್ವ ಪಡೋಣ. ಒಂದು ವರ್ಷ ಆದರೂ ದೇವರ ನಾಮ ಸತತ ನನ್ನ ಬಾಯಲ್ಲಿ ಬಂತು ಅಂತ ಸಂತೋಷ ಪಡೋಣ. ಅದು ಬರ್ತಾ ಬಂತ, ಒಳ್ಳೆ ಗುರುಗಳು ನಿಮಗೆ ಸಿಗ್ತಾರೆ. ಜೀವನದಲ್ಲಿ ಏನೇನು ದುಃಖಗಳಿವೆ, ಪರಿಷ್ಕಾರ ಆಗಲ್ಲ ಎಂಬ ಪ್ರಾಬ್ಲಮ್ಸ್ ಇರುತ್ತಲ್ಲ, ನಿಮಗೇ ಆಶ್ಚರ್ಯ ಆಗುತ್ತೆ. ಹೇಗೆ ಸೂರ್ಯ ಬಂದರೆ ಮಂಜು ಕರಗೆ ಹೋಗ್ಬಿಡುತ್ತೋ ಆ ಥರ ನಿಮ್ಮ ಜೀವನದಲ್ಲಿ ಪ್ರಾಬ್ಲಮ್ಸ್ ಎಲ್ಲ ಹೋಗಬೇಕಾ? ನಾ ಸುಮ್ಮನೆ ಹೇಳ್ತಾ ಇಲ್ಲ, ಒಳಗೆ ರಾಘವೇಂದ್ರ ಸ್ವಾಮಿಗಳು ಮಾಡಿದ್ದಿದೆ. ನೀವು ಹೋದರೆ ತೆಂಗಿನಕಾಯಿ ಮಂತ್ರಾಕ್ಷತೆ ಎಲ್ಲ ಕೊಡೋದು, ಅವರ ತಪಶಕ್ತಿ ಕೊಡುತ್ತಾರೆ, ಆ ರಾಮ ಚಿಂತನೆ ಮಾಡಿ ಮಾಡಿದ್ದೇ ಕೊಡುತ್ತಾರೆ. ನೀವೇ ಶುರು ಮಾಡಿದ್ರಾಯ್ತಲ್ಲ, ನಿಮ್ಮ ಸೆಲ್ಫ್ ಅಕೌಂಟ್ ಶುರು ಮಾಡುತ್ತೆ. ಹಾಗೆ ಸದಾ ದೇವರ ನಾಮ ಸ್ಮರಣೆ ಮಾಡೋಣ, ಮನೆಯಲ್ಲಿ ಎಲ್ಲಾ ತೊಂದರೆಗಳು ಹೋಗಿಬಿಡುತ್ತೆ, ಮನಸ್ಸು ಪ್ರಶಾಂತ ಆಗುತ್ತೆ, ಭಗವಂತನ ಕಡೆ ನಾವು ಹೋಗ್ಲಿಕ್ಕಾಗುತ್ತೆ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣೆ.